ಶ್ರೀ ಸಿದ್ಧಾಂತ ಶಿಖಾಮಣಿ ಲಿಂಗಧಾರಣ ಸ್ಥಳ
ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಕಾಶಿ ಜ್ಞಾನಸಿಂಹಾಸನದ ಆದಿ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವ ಇಂದನೇ ಧಾರ್ಮಿಕ ಮಹಾಸಭೆಯಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೆ ಧರ್ಮದ ಅತ್ಯಮೂಲ್ಯವಾದ ಸಂದೇಶವನ್ನು ಕೊಟ್ಟಿರುವ ತ್ರಿಭಾಷಾ ಅಲ್ಲ ಬಹುಭಾಷಾ ವಿದ್ವಾಂಸರು, ರಾಯಚೂರು ಹಾಗೂ ಉದ್ಗೀರ್ ಮಠಾಧ್ಯಕ್ಷರು, ವಾಗ್ಮಿಗಳು ವಿದ್ವಾಂಸರು ಆಗಿರುವಂತಹ ಷಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಸಭಾಧ್ಯಕ್ಷರಾದ ಷಟಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಪ್ರವಚನಕಾರರಾದ ಷಟಸ್ಥಲ ಬ್ರಹ್ಮಿ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಕಲಾಕಾರರೇ, ಕೊಟ್ಟೂರಿನ ಹಾಗೂ ಗ್ರಾಮಾಂತರ ಪ್ರದೇಶಗಳಿಂದ ಬಂದಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರು, ಈ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಕಾಶಿ ಜಗದ್ಗುರು ಮಹಾಸ್ವಾಮಿಗಳವರ ತಪೋನುಷ್ಠಾನದ ಜೊತೆಗೆ ಪ್ರತಿ ದಿವಸನೂ ಕೂಡ ಸಾಯಂಕಾಲಕ್ಕೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಶೀರ್ವಚನಗಳನ್ನು ನೀವು ಆಲಿಸ್ತಾ ಬರ್ತಾ ಇದ್ದೇವೆ. ಮಹಾಮಹಿಮಾಶಾಲಿಯು ಸಪ್ತ ಸಾಗರಗಳನ್ನು ಪಾನ ಮಾಡಿದ, ಸಕಲ ಶಾಸ್ತ್ರಗಳಲ್ಲಿ ಬಲ್ಲಿದನಾಗಿರುವಂತಹ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವ ಕುಲಕ್ಕೆ ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಇದು ಶ್ರೀ ಸಿದ್ಧಾಂತ ಶಿಖಾಮಣಿ. ಇಂದು ಪ್ರಾರಂಭವಾಗುವಂತಹ ಸ್ಥಳ ಅದು ಲಿಂಗಧಾರಣ ಸ್ಥಳ ಅಂತ. ನಮ್ಮ ದೇಶದ ಪ್ರಾಚೀನ ವಾಂಗ್ಮಯ ಒಂದು ವೇದ ಇನ್ನೊಂದು ಆಗಮ ಅಂತಿದೆ. ಪರಮಾತ್ಮನ ಶ್ವಾಸೋಚ್ಛ್ವಾಸದ ಮೂಲಕವಾಗಿ ಬಂದಿರುವಂತಹವುಗಳು ವೇದಗಳಾದರೆ, ಪರಮಾತ್ಮನ ವೈಖರಿಯ ಉಪದೇಶ ಮೂಲಕವಾಗಿ ಬಂದಿರತಕ್ಕಂಥವುಗಳು ಆಗಮಗಳು ಅಂತ. ವೇದಗಳಲ್ಲಿ ಹಾಗೂ ಉಪನಿಷತ್ತುಗಳಲ್ಲಿ ಈ ಪ್ರಪಂಚದ ಪರಮತತ್ವ ಏನಿದೆ ಆ ತತ್ವವನ್ನು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಬ್ರಹ್ಮ ಅಂತ ಕರೆದರೆ, ಅದೇ ತತ್ವಕ್ಕನ ಆಗಮಗಳಲ್ಲಿ ಅದಕ್ಕೆ ಲಿಂಗ ಅಂತ ಕರ್ಕೊಂಡ್ಬಂದ. ಅಂತೇನೆ ನಿಜಗಳು ಶಿವೆಗಳು ಹೇಳಿದರು, ಆವ ಮತದವರರಿವರು ಆಗಮವನುಳಿದು ಜಗದಾದಿ ಲಿಂಗವನು ಅಂತ ಕೇಳ್ತಾರೆ. ಆಗಮಕ್ಕ ಶರಣು ಹೋಗಲಾರದನೆ ಆಗಮವನ್ನು ಅನುಸರಿಸಿ ಬರೆದಿರುವಂತಹ ಗ್ರಂಥಗಳಿಗೆ ಶರಣಾಗತರಾಗಲಾರದನೆ ನಾವು ಲಿಂಗ ತತ್ವವನ್ನು ತಿಳ್ಕೊಂಡು ಯಾರಾದರೂ ಹೋದರೆ ಅವರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಆ ಮೂಲ ಪರಶಿವ ಪರಬ್ರಹ್ಮವನ್ನ ಲಿಂಗ ರೂಪವಾಗಿ ಆಗಮಗಳಲ್ಲಿ ಆಗಮವನ್ನು ಆಧರಿಸಿ ಬರೆದಿರತಕ್ಕಂತಹ ಸಿದ್ಧಾಂತ ಶಿಖಾಮಣಿಯಲ್ಲಿ, ಆ ಸಿದ್ಧಾಂತ ಶಿಖಾಮಣಿಯನ್ನು ಆಧರಿಸಿರತಕ್ಕಂತಹ ಅರ್ವಾಚೀನ ಸಾಹಿತ್ಯದಲ್ಲಿ ಕೂಡ ನಾವು ಲಿಂಗದ ಮಹತ್ವವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಲಿಂಗ ಅಂದ್ರೆ ಏನು, ಇದರ ಅರ್ಥವನ್ನು ಆದರೂ ವಿಚಾರ ಮಾಡಲಿಕ್ಕೆ ಹೋದರೆ, ಲಯಂ ಗಚ್ಚತಿ ಯತ್ರೈವ ಜಗದೇತ ಚರಾಚರಂ ಪುನಃ ಪುನಃ ಸಮುತ್ಪತ್ತಿಂ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ. ಸಿದ್ಧಾಂತ ಶಿಖಾಮಣಿಯಲ್ಲಿನೇ ರೇಣುಕ ಭಗವತ್ಪಾದರು ಲಿಂಗದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಲಿಂಗ ಇವೆರಡು ಅಕ್ಷರದೊಳಗೆ ಅದರ ಮಹತ್ವವನ್ನು ಇಟ್ಟಿದ್ದಾರೆ. ಅದಕ್ಕೆ ಲಯಂ ಗಚ್ಚತಿ ಯತ್ರೈವ ಜಗದೇತ ಚರಾಚರ. ಇವತ್ತು ನಮ್ಮೆಲ್ಲರ ಕಣ್ಣಿಗೆ ಚರ ಅಚರಾತ್ಮಕವಾಗಿರ್ತಕ್ಕಂಥ ಸೃಷ್ಟಿ ಕಣ್ಣಿಗೆ ಕಾಣಿಸ್ತದೆ. ಇವತ್ತ ವ್ಯಕ್ತವಾಗಿ ತೋರುವಂತ ಈ ಸೃಷ್ಟಿ ಒಂದಾನೊಂದು ಕಾಲಕ್ಕೆ ಅವ್ಯಕ್ತವಾಗಿತ್ತು. ಹಾಗೆ ನವಿಲಿನ ತತ್ತಿಯೊಳಗ ಅದಕ್ಕೆ ಮಯೂರಾಂಡ ರಸನ್ಯಾಯ ಅಂತ ಹೇಳ್ತಾರೆ ಶಾಸ್ತ್ರದೊಳಗ. ನವಿಲಿನ ತತ್ತಿಯ ರಸದೊಳಗ ಮುಂದ ಉತ್ಪನ್ನವಾಗ್ತಕ್ಕಂತ ಪಕ್ಷಿಯ ಬಣ್ಣ, ದೇಹ, ಅದರದೆಲ್ಲ ಅವಯವಗಳು ಹೇಗೆ ವಿಭಾಗವಾಗಲಾರ್ದನೆ ಒಂದೇ ರಸದೊಳಗ, ಬಿಳಿ ರಸದೊಳಗೆ ಹೇಗಿರ್ತಾವೆ, ಅದೇ ಮುಂದ ವ್ಯಕ್ತವಾದಾಗ ಅದರದೆಲ್ಲ ಸ್ವರೂಪ ನಮ್ಮ ಕಣ್ಣಿಗೆ ಹೆಂಗ್ ಕಾಣುತ್ತದ, ಹಾಗೇನೆ ಈ ಸಚರಾಚರವಾಗಿ ಇಂದು ನಮ್ಮೆಲ್ಲರ ಕಣ್ಣಿಗೆ ಕಾಣತಕ್ಕಂಥ ಈ ಪ್ರಪಂಚ ಒಂದಾನೊಂದು ಕಾಲಕ್ಕೆ ಇದು ಲೀನವಾಗಿತ್ತು. ಎಲ್ಲಿ ಲೀನವಾಗಿತ್ತೋ ಅದಕ್ಕನ ಲಿಂಗ ಅಂತ ಕರೀತ. ಲಯಂ ಗಚ್ಚತಿ ಯತ್ರ ಇವ ಜಗದೇ ತಚ್ಚರಾಚರ. ಈ ಲಯವಾಗಿರುವಂತಹ ಜಗತ್ತು ಹಾಗೆ ಲಯವಾಗೇನೆ ಉಳಿಯಂಗಿಲ್ಲ. ಅದು ಇದು ಯಾವಾಗಲೂ ಕೂಡ ಸೃಷ್ಟಿ ಚಕ್ರ ಹಾಗೆ ತಿರುಗ್ತಾ ಇರೋಣದ್ರಿಂದ ಮತ್ತೆ ಉತ್ಪನ್ನವಾಗ್ತದೆ. ಈಗ ನೀವು ಹೊಲದೊಳಗೆ ಬೀಜಗಳನ್ನು ಬಿತ್ತಿ ಬೆಳೆಯನ್ನು ತೆಗೆದುಕೊಂತೀರಿ, ಪರಂತು ನಿಮ್ಮ ಹೊಲದೊಳಗೆ ಅನೇಕ ಹುಲ್ಲು ಕಡ್ಡಿಗಳು ಹುಡ್ತಾವೆ. ಆ ಹುಲ್ಲು ಕಡ್ಡಿಗಳನ್ನು ಯಾರು ಬಿತ್ತಾರೆ? ಅವು ತಾನೇ ಬೆಳೀತಾವೆ. ಅನಾದಿ ಕಾಲದಿಂದ ಆ ಹುಲ್ಲು ಭೂಮಿಯಲ್ಲಿ ಹುಡ್ತದೆ, ಅದರ ಬೀಜಗಳು ಅಲ್ಲೇ ಬಿದ್ದಿರ್ತವೆ, ಪುನಃ ಮತ್ತೆ ಅಲ್ಲಿಂದ ಮತ್ತೆ ನೀರು ದೊರೆತಾಗ ಅದು ಮತ್ತೆ ಹುಟ್ಟಿಯಾಗಿ ಬರ್ತದೆ. ನೀವು ಎಕ್ಸರ ಕಸ ತೆಗಿರಿ, ಮತ್ತೆ ಕಸ ಮತ್ತೆ ಹುಟ್ಟಿ ಬರೋದೆ. ಎಕ್ಸರ ಕಸ ತೆಗೆದ್ರೆ ಮತ್ತೆ ಹುಟ್ಟಿ ಹೆಂಗ್ ಬರ್ತದೆ? ಹಾಗೆ ಪ್ರಪಂಚದ ಸೃಷ್ಟಿ ಕ್ರಮ ಅನ್ನುವಂಥದ್ದು ನಿಲ್ಲುವಂಥದ್ದಲ್ಲ. ಇದು ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರ್ತಂದಾಗ, ಹಾಗಾದ್ರೆ ಎಲ್ಲಿಂದ ಬರ್ತದಂದ್ರೆ ಅದು ಎಲ್ಲಿ ಲಯವಾಗಿತ್ತೋ ಅಲ್ಲಿಂದನೇ ಅದು ಹೊರಗೆ ಬರ್ತದೆ. ಅದಕ್ಕೆ ಪುನಃ ಪುನಃ ಸಮುತ್ಪತ್ತಿಂ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ. ಯಾವುದರಲ್ಲಿ ಈ ಜಗತ್ತು ಲಯವಾಗ್ತದ, ಯಾವುದರಿಂದ ಜಗತ್ತು ಉತ್ಪನ್ನವಾಗ್ತದ, ಅದಕ್ಕೇನೆ ವೇದಾಂತದಲ್ಲಿ ಬ್ರಹ್ಮ ಅಂತ ಕರೆದ್ರೆ ಆಗಮ ಸಿದ್ಧಾಂತದಲ್ಲಿ ಅದಕ್ಕನ ಲಿಂಗ ಅಂತ ಕರ್ಕೊಂಡ್ಬರ್ತಾರೆ. ಒಂದು ಊರಿನೊಳಗೆ ಸಾಮಾನ್ಯವಾಗಿ ಒಬ್ಬ ಹೀಗೆ ಶಾಸ್ತ್ರವನ್ನ ಬಲ್ಲಿರುವಂತಹ ಒಬ್ಬ ಮನುಷ್ಯ ಏನೋ ಊರಾಗ ಎಲ್ಲಾರ ಹೋಗ್ಬೇಕು, ಸ್ವಲ್ಪ ಶಾಸ್ತ್ರ ಗೀಸ್ತ್ರ ಹೇಳಬೇಕಂತ ತಿಳ್ಕೊಂಡು ಹುಡುಕ್ತಾ ಹುಡುಕ್ತಾ ಒಂದು ಊರಿಗೆ ಬಂದ. ಅವಾಗ ಆ ಊರಾಗ ಎಲ್ಲರೂ ಕೇಳ್ದ, ನಾನು ನಿಮ್ಮ ಊರಾಗ ಒಂದಿಷ್ಟು ಏನಾದ್ರು ಹೇಳ್ಬೇಕಂತ ಮಾಡೀನಿ, ಅದಕ್ಕೆ ಹೇಳಿಸ್ತೀರೇನು? ಅವ್ರಂದ್ರು ಬೇಡ ಅಂದ್ರೆ. ಯಾಕ ಅಂತ ಕೇಳಿದ್ರೆ, ನೀವು ಮತ್ತೇನಾರ ಕೊಡಬೇಕಾಗ್ತದೆ, ನಾವು ಅದಕ್ಕೆ ನಿಮಗೆ ಕೊಡೋದು ಬೇಡ, ನಿಮ್ ಕಡೆಯಿಂದ ತಗೊಳ್ಳೋದು ಬೇಡ. ಅವ ಅಂದ, ಈ ಊರ್ ಜನ ಬಹಳ ಹುಷಾರಿದ್ದಂಗೆ ಕಾಣ್ತಾರ, ಮತ್ತಿನ್ನು ಊಟನೂ ಸಿಗಂಗಿಲ್ಲ, ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಅವ ಒಂದು ಊರ್ ಹೊರಗೆ ಒಂದು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ. ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಸಾಯಂಕಾಲ ಸಮಯ ಆಯ್ತು. ಎಲ್ಲಾರ ನೋಡಿದವರು ಅವನ್ ಯಾರು ಮಾತಾಡಿಸ್ತಾ ಇದ್ದಿಲ್ಲ, ಬಹಳ ಹುಷಾರಿ ಊರವ್ ಜನ ಇದ್ರು. ಅವ್ರು ಮಾತಾಡಿಸಿದ್ರೆ ಮೈ ಮೇಲೆ ಬರ್ತದ, ನೀವು ಯಾರು ಅಂತ ಕೇಳಿದಕ್ಕೆ ನಾವು ಹೇಳೇ ಬಿಡುತ್ತ, ನಮ್ಗೆ ಯಾರು ಇಲ್ಲ, ಹಂಗಿಲ್ಲ ಅನ್ಕೊಳ್ಳಿ, ಹಂಗಾರ ಬಾರಪ್ಪ ಮನೆಗೆ ಬಾ, ಊಟ ಮಾಡು, ನೀರು ಕುಡಿ, ಏನು ಅನ್ಬೇಕಾಗತ್ತೆ ಅಂತ ತಿಳ್ಕೊಂಡು ಯಾರು ಅವನೊಟ್ಟ ಮಾತಾಡಿಸೇ ಇಲ್ಲ. ಅವಂದ, ಯಾವ್ದ್ರ ಒಂದು ಗಿರಾಕಿ ಒಟ್ಟು ಹಿಡಿಯಬೇಕು, ಹಿಡಿಲಿಕ್ಕಂದ್ರೆ ಹೊಟ್ಟಿನ ಹಿಡಿಯಂಗಿಲ್ಲ ಅಂತ ತಿಳ್ಕೊಂಡು ಅವನು ಹಾದಿ ಕಾಯ್ಕೋ ಅಂತ ಗುಡಿಯಲ್ಲಿ ಕೂತ್ಕೊಂಡಂತ. ಆ ಸಮಯಕ್ಕ ಆ ದೇವಸ್ಥಾನಕ್ಕೆ ದೀಪ ಹಚ್ಚುವ ಸಲುವಾಗಿ ಒಬ್ಬ ಹುಡುಗ, ಆ ಪೂಜಾರಿ ಮಗ ಇರಬೇಕು, ದೀಪ ಹಚ್ಚಕ್ ಅವ ಕೈಯಲ್ಲಿ ಕಂದಿಲ್ ತಗೊಂಡು ದೇವಸ್ಥಾನಕ್ಕೆ ಸಾಯಂಕಾಲಕ್ಕೆ ಬಂದ. ಅವ ದೀಪ ಹಚ್ಚಿ ಹೋಗ್ತಾ ಇದ್ದ. ಅವ ಅಂದ, ಇವೊಬ್ಬ ಹೋದ್ರಿನ ಮತ್ತಿನ ಯಾರು ಬರಂಗಿಲ್ಲ, ಗುಡಿಗೆ ಬರಂಗಿಲ್ಲ, ನಾನು ರಾತ್ರಿ ಬೆಳತನ ಹಂಗೆ ಕೊಂಡಿರ್ಬೇಕಾಗ್ತದ. ಅದಕ್ಕೆ ಹೆಂಗಾರ ಮಾಡಿ ಹುಡುಗನಿಗೆ ಏನಾರ ಪ್ರಶ್ನೆ ಕೇಳಬೇಕು, ಅವನಿಗೆ ಉತ್ತರ ಹೇಳಕ್ ಬರಂಗಿಲ್ಲ, ಅವನಕ್ಕಿಂತ ನಾನು ಶಾಣೆ ಅನಿಸ್ಕೋಬೇಕು, ಕಡೆಗೆ ಅವ ನಾನು ಹೆಂಗಾರ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾನ, ಹಿಂಗೆ ಏನೋ ಒಂದು ಪ್ಲಾನ್ ಮಾಡಿದ. ಅವ ದೀಪ ಹಚ್ಚಿ ಹೊರಗೆ ಬರೋ ಕಾಲಕ್ಕೆ ಅವ ಅಂದ, ತಮ್ಮ ಏನ್ ಮಾಡಿದಿ ಅಂತ ಕೇಳಿದ. ದೇವರ ಮುಂದೆ ದೀಪ ಹಚ್ಚಿ ಬಂದೆ. ಅವಂದ, ದೀಪ ಹೆಂಗ್ ಹಚ್ಚಿದಿ ಅಂತ ಕೇಳ. ಹೆಂಗ ಹಚ್ತಾರ ಹಂಗ ಹಚ್ಚೇನೆ, ಎಲ್ಲಾರು ಹೆಂಗ ಹಚ್ತಾರ ಹಂಗ ಹಚ್ಚೇನೆ, ಹಂಗಲ್ಲ, ನನಗ್ ಪ್ರತ್ಯಕ್ಷವಾಗಿ ಹೆಂಗ ಹಚ್ತೇನೆ ಸ್ವಲ್ಪ ತೋರಿಸು. ಅವನ ಕಿಸೆಯದೊಳಗ ಕಡ್ಡಿ ಡಬ್ಬಿತ್ತು. ಅವ ಏನ್ ಮಾಡಿದ ಅಂದ್ರೆ ಅದನ್ನ ಕಡ್ಡಿ ಕೊರದ, ಈ ರೀತಿಯಾಗಿ ನಾನು ಹಚ್ಚಿದೆ ಅಂತ ತಿಳ್ಕೊಂಡ. ಅವಾಗ ಅವ ಅವನಿಗೆ ಕೇಳ್ದ, ನೀ ಹಿಂಗ್ ಕೊರದಲ್ಲ, ಹಿಂಗ್ ಕೊರದ ಕೂಡಲೇನು ಅದು ಜ್ವಾಲೆ ಬಂತಲ್ಲ, ಅದು ಇಲ್ಲಿ ತಾಯಿಲ್ ನನ್ನ ಕೈಯಾಗ ಅಂತ ಹೇಳ್ದ. ಅದು ಜ್ವಾಲೆ ಇಸ್ಕೊಂಡ, ಅದನ್ನ ಇಸ್ಕೊಂಡು ಅದನ್ನ ಉಪ್ಪು ಅಂತ ತಿಳ್ಕೊಂಡು ಊದ್ದ. ಇದು ಎಲ್ಲಿ ಹೋತು ಹೇಳು ಅಂದವ. ಅದು ಜ್ವಾಲೆ ಏನು ಉರಿತಿತ್ತಲ್ಲ ಕೈಯಾಗ, ಅದನ್ನ ಇಸ್ಕೊಂಡು ಉಪ್ಪು ಅಂತ ಊದ್ದ. ಈಗ ಇದು ಎಲ್ಲಿ ಹೋತು ಹೇಳು ಅಂದ. ಬಹುತೇಕ ಇವನ್ ಹೇಳಕ್ ಬರಂಗಿಲ್ಲ ಅಂತ ತಿಳ್ಕೊಂಡು ಅವನು ವಿಚಾರ ಮಾಡ್ಕೊಂಡು ಕುತ್ಕೊಂಡಿದ್ದ. ಇವನ್ ಹೇಳಕ್ ಬರಂಗಿಲ್ಲ, ನನಗೆ ಹೇಳಂತಾನ, ನಾ ಹಂಗ ಹೇಳಂಗಿಲ್ಲ, ನಿಮ್ ಮನೆ ಕರ್ಕೊಂಡು ಹೋಗಿ ನೀನ್ ಊಟ ಮಾಡಿಸಿದ್ರೆ ಹೇಳ್ತೀನಿ ಅಂತಂದ್ರೆ ಹೆಂಗ ಊಟ ಸಿಗ್ತದ. ಅವ ಮತ್ತ ಆ ಊರ್ ಹುಡುಗ ನೋಡು, ಅವ ಹುಷಾರವ. ಅವ ಯಾವ ಊರದ್ರ ಹುಡುಗ ಆಗಿದ್ರೆ ಸ್ವಲ್ಪ ಮೊಬ್ಬ ಆಗಿರ್ತದ, ಅದೇ ಊರ್ ಹುಡುಗ ಅವನು. ಅವನು ಬಹಳ ಹುಷಾರಿದ್ದ. ಅವ ಅಂದ ಇದು ಎಲ್ಲಿ ಹೋಯ್ತು ಅಂತ ಕೇಳಿದ. ಅವ ಅಂದ ಅದು ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಯ್ತು. ಅದಕ್ಕೆ ಎಲ್ಲಿಂದ ಬಂದಿತ್ತು ನೀ ಹೇಳು, ಎಲ್ಲಿ ಹೋಯ್ತು ಅನ್ನೋದು ನಾ ಹೇಳ್ತೀನಿ ಅಂದವ. ಅವ ಅಂದ ಏನ್ ನೀ ಊರಾಗ ಇರೋದು ಬೇಡ ಅಂದ. ಈಗ ನೀವು ಕೂಡ ಕಡ್ಡಿ ಕೊರೆದಾಗ ಜ್ವಾಲೆ ಬರ್ತದ, ಅದು ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಅಂದ್ರೆ ಈ ಮಹಾಭೂತಗಳು ಕೆಲವು ಸೂಕ್ಷ್ಮ ಮಹಾಭೂತಗಳು ಅದಾವ, ಅವು ಎಲ್ಲಾ ಕಡೆ ಇರ್ತವೆ. ಪೃಥ್ವಿ ಇದು ಸ್ಥೂಲವಾದ ಭೂತ, ಜಲ ಇದನ್ನು ಸ್ಥೂಲವಾಗಿರುವಂತಹ ಭೂತ, ಇದು ಅಗ್ನಿ ಇದು ಸ್ಥೂಲವಾಗಿದ್ರು ಕೂಡ ಅವ್ಯಕ್ತವಾಗಿದ್ದಾಗ ಸೂಕ್ಷ್ಮ ರೂಪವನ್ನು ತಾಳ್ತದೆ. ವಾಯು ಅದಕ್ಕಿಂತಲೂ ಸೂಕ್ಷ್ಮ, ಆಕಾಶ ಅದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯಃ ಪೃಥಿವಿ, ಪೃಥಿವ್ಯಾದ್ ಓಷಧಯ, ಓಷಧಿಭ್ಯೋ ಅನ್ನಂ, ಅನ್ನಾತ್ ಪ್ರಜಾ. ಇದೊಂದು ಸೃಷ್ಟಿಕ್ರಮವನ್ನು ಉಪನಿಷತ್ತು ವರ್ಣನೆ ಮಾಡುತ್ತೆ. ಅದಕ್ಕೆ ಆಕಾಶ ಹುಟ್ಟಬೇಕಾದ್ರೆ ಪರಮಾತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿ ಹುಟ್ಟಿತು. ಅಂದ ಬಳಿಕ ಅಗ್ನಿ ಹುಟ್ಟಬೇಕಾದ್ರೆ ವಾಯು ಬೇಕು, ವಾಯುವಿನೊಳಗೆ ಅಗ್ನಿ ಹುಟ್ಟುತ್ತದೆ. ಹವಾಯಿಲ್ದಲ್ಲಿ ಅಗ್ನಿ ಇರಾಕ ಬರಂಗಿಲ್ಲ. ಅದಕ್ಕೆ ನೀವು ಒಂದು ದೀಪ ಹಚ್ಚಿ ಅದಕ್ಕೊಂದು ಗ್ಲಾಸ್ ನೀವು ಮುಚ್ಚಿಬಿಟ್ರೆ ಅಂದ್ರೆ ಅದು ಆರೋಗ್ಯಬಿಡುತ್ತದೆ. ಯಾಕಂದ್ರೆ ಅದಕ್ಕೆ ಜೀವನ ಕೊಡತಕ್ಕಂಥ ವಾಯು ಇರದೇ ಹೋದ್ರೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಾಯುಮಂಡಲದೊಳಗನ ಅಗ್ನಿ ಅದ. ನೀವು ಘರ್ಷಣೆ ಮಾಡಿದಾಗ, ಎರಡು ವಸ್ತುಗಳ ಘರ್ಷಣೆ ಆದಾಗ ಅಲ್ಲಿ ಅದು ಪ್ರಕಟ ಆಗ್ತದ. ಪ್ರಕಟವಾಗಿ ಅದು ಇರಬೇಕಾದ್ರೆ ಅದಕ್ಕೊಂದೇನಾದ್ರೂ ಆಲಂಬನ ಬೇಕು. ಒಂದು ಕಟ್ಟಿಗೆನೋ ಅಥವಾ ಮತ್ತೇನಾದರೂ ಬಟ್ಟೆನೋ ಯಾವುದಾದ್ರೊಂದು ಪದಾರ್ಥ ಆಲಂಬನೆ ಸಿಕ್ಕಾಗ ಅದು ಎಲ್ಲಿವರೆಗೆ ಇರ್ತ ಅಲ್ಲಿವರೆಗೆ ಪ್ರಕಟವಾಗಿ ಕಾಣಿಸ್ತದೆ. ಯಾವಾಗ ಅದು ಆಲಂಬನ ಮುಗಿತೋ ಅವಾಗ ಅದು ವಾಯುಮಂಡಲದೊಳಗೆ ಅದು ಲೀನವಾಗಿ ಬಿಡುತ್ತದೆ. ಹಾಗೆ ಪ್ರಕಟವಾಗಿರುವಂತಹ ಅಗ್ನಿ ವಾಯುಮಂಡಲದಿಂದ ಪ್ರಕಟ ಆಗ್ತದೆ. ಕೊನೆಗೆ ತನ್ನ ಆಲಂಬನ ಹೋದಾಗ ವಾಯುಮಂಡಲದಲ್ಲಿ ಹೇಗೆ ಲೀನ ಆಗ್ತದೆ ಇದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತೀವಿ. ನೀವೆಷ್ಟೋ ಸಲ ಕೊರೀರಿ, ಊದ್ರಿ, ಮತ್ತ ಕೊರೀರಿ, ಮತ್ತ ಊದ್ರಿ, ಮತ್ತ ಬರ್ತದೆ, ಮತ್ತ ಹೋಗ್ತದೆ. ಹೇಗೆ ಅದು ಪುನಃ ಪುನಃ ಸಮುತ್ಪತ್ತಿ ಅದರದಾಗ್ತದೆ ವಾಯುಮಂಡಲದಲ್ಲಿ, ಅದೇ ಪ್ರಕಾರವಾಗಿ ಈ ಪಂಚಮಹಾಭೂತಗಳೆಲ್ಲ, ಈ ಭೌತಿಕವಾಗಿರ್ತಕ್ಕಂಥ ಎಲ್ಲಾ ಸೃಷ್ಟಿ, ಚರ ಅಚರಾತ್ಮಕವಾಗಿರ್ತಕ್ಕಂಥ ಏನು ಸೃಷ್ಟಿ ಅದ, ಇದು ಯಾವುದರದಲ್ಲಿ ಲಯ ಆಗ್ತದ, ಯಾವುದರಿಂದ ಪುನಃ ಮತ್ತೆ ಉತ್ಪನ್ನ ಆಗ್ತದ, ಅದಕ್ಕೇನೆ ಲಿಂಗ ಲಿಂಗ ಅಂತ ಕರ್ಕೊಂಡ್ ಬಂದ. ಈ ಲಿಂಗವನ್ನ ಪೂಜೆ ಮಾಡುವಂತಹ ಪದ್ಧತಿ ಈ ಸ್ಥೂಲ ರೂಪದೊಳಗ, ಇದು ನಿರ್ಗುಣ ನಿರಾಕಾರವಾಗಿರುವಂತಹದ್ದು ಲಿಂಗದ ವ್ಯಾಖ್ಯಾನ. ಇದು ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರುವಂತಹ, ಜಗತ್ತಿನ ಲಯಕ್ಕೆ ಕಾರಣವಾಗಿರ್ತಕ್ಕಂಥ ಆ ಲಿಂಗ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಜಗತ್ತು ಕಣ್ಣಿಗೆ ಕಾಣುತ್ತದೆ, ಆದರೆ ಜಗತ್ತಿಗೆ ಕಾರಣವಾಗಿರುವಂತಹ ಲಿಂಗ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಅದು ಅವ್ಯಕ್ತವಾಗಿ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಲಿಂಗ ಒಂದು ಕಾಲದೊಳಗೆ ಮೂರ್ತ ರೂಪವಾಗಿ ಈ ಭೂಲೋಕದಲ್ಲಿ ಅದು ಜ್ಯೋತಿರ್ಲಿಂಗದ ರೂಪದಲ್ಲಿ ಅವತಾರ ತಾಳ್ತೆ ಅನ್ನುವಂಥದ್ದೊಂದು ಕಥೆನೂ ಕೂಡ ಬರ್ತದೆ. ಲಿಂಗ ಮಹಾಪುರಾಣ ಅಂತ ತಿಳ್ಕೊಂಡು ವ್ಯಾಸ ಮಹರ್ಷಿ ಬರೆದಿರುವಂತಹ ಒಂದು ದೊಡ್ಡ ಪುರಾಣ ಇದೆ. 18 ಪುರಾಣಗಳಲ್ಲಿ ಲಿಂಗ ಪುರಾಣ ಅನ್ನುವಂಥ ಒಂದು ಪುರಾಣ ಇದೆ. ಆ ಲಿಂಗ ಪುರಾಣದೊಳಗೆ ಪರಮಾತ್ಮನ ಅನೇಕ ಲೀಲೆಗಳನ್ನು ಹೇಳುವಾಗ ಇದು ಲಿಂಗಾವತಾರ ಲೀಲೆ, ಲಿಂಗ ರೂಪದಲ್ಲಿ ಆ ನಿರ್ಗುಣ ಇರ್ತಕ್ಕಂಥ ಪರಮಾತ್ಮ ಅವತಾರ ತಾಳಿರುವಂತಹ ಒಂದು ಲೀಲೆಯನ್ನು ಕೂಡ ಬರ್ತದೆ. ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರಿಗೂ ಕೂಡ ಪರಮಾತ್ಮ ಸೃಷ್ಟಿ ಹಾಗೂ ಪಾಲನೆಯ ಕಾರ್ಯವನ್ನು ವಹಿಸಿರ್ತಾನೆ. ಒಬ್ಬರಿಗೇನಾದರೂ ನಾವು ಕಾರ್ಯವನ್ನು ಕೊಟ್ಟಾಗ ಕಾರ್ಯ ಮಾಡ್ತಾ ಮಾಡ್ತಾ ಅವರಲ್ಲಿ ಅಭಿಮಾನ ಅಹಂಕಾರ ಸಹಜವಾಗಿ ಬರ್ತದೆ. ನಾನು ಮಾಡಿದ್ರೆ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ ಅನ್ನುವಂಥ ಕೆಲವೊಂದು ಭಾವನೆಗಳು ನಮ್ಮಲ್ಲಿ ಬರ್ತವೆ. ಹಾಗೆ ಬ್ರಹ್ಮನಲ್ಲಿ ಮತ್ತು ವಿಷ್ಣುವಿನೊಳಗೆ ಶ್ರೇಷ್ಠತ್ವದ ಭಾವನೆಗಳು ಬಂದವು. ಅಹಮೇವ ಶ್ರೇಷ್ಠ, ಅಹಮೇವ ಜ್ಯೇಷ್ಠ, ನಾನೇ ಶ್ರೇಷ್ಠ, ನಾನೇ ಜ್ಯೇಷ್ಠ ಅನ್ನುವಂಥ ಭಾವನೆಗಳು ಇಬ್ಬರಲ್ಲಿ ಬಂದು ಒಂದು ಸಮಯಕ್ಕೆ ಇಬ್ರು ಜ್ಯೇಷ್ಠ ಶ್ರೇಷ್ಠ ಆಗ್ಲಿಕ್ಕೆ ಬರಂಗಿಲ್ಲ. ಒಬ್ಬವ ಜ್ಯೇಷ್ಠ ಇರಬೇಕು, ಒಬ್ಬವ ಕನಿಷ್ಠ ಇರಬೇಕು. ಅದಕ್ಕೆ ಪ್ರಪಂಚವನ್ನು ಪರಮಾತ್ಮ ಹೇಗೆ ಮಾಡಿದಾನಂದ್ರೆ ವಿಷಮ ಮಾಡಿದಾನೆ. ವಿಷಮ ವಿಷಮ ಸಂಸಾರ ಅಂತಾರಿದೆ. ವಿಷಮ ಅಂದ್ರೇನು? ಒಬ್ರಿಗಿಂತ ಒಬ್ರು ಹೆಚ್ಚರಿರ್ತಾರೆ, ಅವ್ರಿಗಿಂತ ಒಬ್ರು ಕಡಿಮೆ ಇರ್ತಾರೆ. ಸಮಾನವಾಗಿ ಇರೋದು ಬಹಳ ಕಷ್ಟ ಇರುತ್ತೆ. ಎಲ್ಲಿ ಸಮಾನತೆ ಬರ್ತದ ಅಲ್ಲಿ ವಿಘಟನೆ ಆಗ್ತದೆ, ಎಲ್ಲಿ ವಿಷಮತೆ ಇರ್ತದ ಅಲ್ಲಿ ಹೊಂದಾಣಿಕೆ ಇರ್ತದೆ. ಅದಕ್ಕೆ ಲೋಕದೊಳಗೆ ಒಂದು ಮನೆಗೆ ಒಬ್ಬ ಯಜಮಾನಿದ್ದ ಅಂದ್ರ ಆ ಮನೆ ಸರಿಯಾಗಿ ನಡೀತದೆ. ಅಕಸ್ಮಾತ್ ಆ ಮನೆಯೊಳಗೆ ಇಬ್ರು ಸಮಾನವಾದ ಅಧಿಕಾರ ಉಳ್ಳಂತವ್ರು ಇಬ್ರು ಯಜಮಾನರು ಆ ಮನೆಗೆ ಬಂದ್ರ ಆ ಒಂದು ಮನೆ ಹೋಗಿ ಎರಡು ಮನೆ ಮಾಡ್ತಾರವ್ರು. ಒಂದು ಮನೆ ಇರಾಕನೇ ಸಾಧ್ಯ ಇಲ್ಲ. ಯಾಕಂದ್ರೆ ನೀ ಹೇಳ್ದಂಗ ನಾ ಯಾಕೆ ಕೇಳಬೇಕು, ನಾ ಹೇಳ್ದಂಗ ನೀ ಯಾಕೆ ಕೇಳಬೇಕು, ನಿನಗ ನನಗೇನು ಪರಕದ, ನಾನು ನಿನ್ನಷ್ಟು ಅದಿನಂತ ಭಾವನೆ ಬಂತು ಅಂದ್ರೆ ಅಲ್ಲಿ ವಿಘಟನೆ ಆಗ್ತದ. ಅದಕ್ಕೆ ಲೋಕದೊಳಗೆ ನೀವು ಏನಾದರೂ ಸಂಬಂಧ ಮಾಡಬೇಕಾದ್ರೂ ಕೂಡ ಸಮಾನತೆಯಲ್ಲಿ ಸಂಬಂಧಗಳನ್ನು ಮಾಡಂಗಿಲ್ಲ. ಲೋಕದೊಳಗೆ ಹೆಣ್ಣು ಗಂಡುಗಳ ಸಂಬಂಧ ಮಾಡಬೇಕಾದ್ರೂ ಕೂಡ ವಯಸ್ಸಿನಲ್ಲಿ ಸಮಾನತೆ ಇರಬಾರದು. ಗಂಡಿನ ವಯಸ್ಸು ಹೆಚ್ಚಿದ್ರೆ ಹೆಣ್ಣಿನ ವಯಸ್ಸು ಕಡಿಮೆ ಇರಬೇಕು. ಗಣಮಗ ಸ್ವಲ್ಪ ಹೆಚ್ಚು ಕಲ್ತಿರಿ, ಹೆಣ್ಣುಗಳು ಸ್ವಲ್ಪ ಕಡಿಮೆ ಕಲ್ತಿರಬೇಕು. ಇಲ್ಲ ಅಂದ್ರೆ ಎರಡೂ ಬರೋಬರ ಇದ್ದು ಅಂದ್ರೆ ಎತ್ತ ಎರಿಗೆ ಕ್ವಾಣ ಕೆರಿಗೆ ಆಗುವಂತ ಪ್ರಸಂಗಗಳು ಇರ್ತಾವೆ. ಆದ್ರೆ ಆ ಪ್ರಸಂಗ ಎಲ್ಲಿ ಬರೋದಿಲ್ಲ ಅಂದ್ರೆ ಇಬ್ರು ತಿಳುವಳಿಕೆ ಉಳ್ಳವರಿದ್ರೆ, ಇಬ್ಬರಲ್ಲಿ ಹೊಂದಾಣಿಕೆ ಆಗುವಂತಹ ಸ್ವಭಾವ ಇದ್ರೆ, ಸ್ವಭಾವ ಚಲೋ ಇದ್ರೆ ಈ ವಿದ್ಯೆ ಸ್ಥಾನಗಳು ಸಮಾನವಾಗಿದ್ರೂ ಕೂಡ ವಿಘಟನೆಗೆ ಸಾಧ್ಯವಾಗುವುದಿಲ್ಲ. ಆದ್ರೆ ಸ್ವಭಾವ ಹೊಂದಾಣಿಕೆ ಸ್ವಭಾವ ಇರದೆ ಹೋದ್ರೆ ಅಲ್ಲಿ ಅಭಿಮಾನ ಅಹಂಕಾರ ಬರ್ತವೆ ತಿಳ್ಕೊಂಡು ಅದಕ್ಕೆ ಪರಮಾತ್ಮ ಪ್ರಪಂಚವನ್ನು ಹೆಂಗಿಟ್ಟಾನಂದ್ರೆ ಸಮವಾಗಿಟ್ಟಿಲ್ಲ. ಅವ ಸಮ ಇಟ್ಟಿದ್ದಂದ್ರೆ ಇಷ್ಟೊತ್ತಿಗೆ ಏನು ಅನ್ನೋರು ಕಲ್ಲು ಇಲ್ಲದಕ್ಕೆ ಇಟ್ಟಾಗ್ತದೆ, ಏನ ಆದ್ಮೇಲೆ ಏನಾಗ್ತದೆ ಹೇಳಕ್ ಬರ್ತಿದ್ದಿಲ್ಲ. ಅದಕ್ಕೆ ಪ್ರಪಂಚವನ್ನು ವಿಷಮವಾಗಿಟ್ಟಿದ್ದಾನೆ. ಆಳುಗರ ಮೇಲೊಬ್ಬೆ ಆಳುಗರ ಮೇಲೊಬ್ಬ ಆಳುಗನು ಇರದಿರೆ ಹಾಳಾಗಿ ಹೋಗಿತ್ತು ಈ ಜಗವು ಅಂತ ಒಬ್ಬ ಕನ್ನಡದ ಕವಿ ಹೇಳ್ತಾನೆ. ಆಳುವಂಥವ್ರ ಮೇಲೆ ಮತ್ತೊಬ್ಬ ಇರಬೇಕು, ಅವನ ಮೇಲೆ ಮತ್ತೊಬ್ಬ ಇರಬೇಕು, ಅವನ ಮೇಲೆ ಮತ್ತೊಬ್ಬ ಇರಬೇಕು. ಅದಕ್ಕೆ ಎಲ್ಲಕ್ಕೂ ಮೇಲೆ ಪರಮಾತ್ಮ ಅದಾನ, ಅವನ ಮೇಲೆ ಮತ್ತಾರ್ಯಾರು ಇಲ್ಲ. ಅದಕ್ಕೆ ಅವನಿಗೆ ಈಶಾನಃ ಸರ್ವಭೂತಾನಾಂ ಈಶ್ವರ ಸರ್ವ ವಿದ್ಯಾನಾಂ ಅನ್ನುವಂತ ಮಾತು ಹೇಳ್ಕೊಂಡ್ ಬರ್ತಾರೆ. ಹಾಗೆ ಪ್ರಪಂಚದಲ್ಲಿರುವಂತಹ ಈ ಸಮಾನತೆಯಿಂದ ವಿಘಟನೆ ಆಗುತ್ತೆ ಅಂತ ತಿಳ್ಕೊಂಡೇ ಪರಮಾತ್ಮ ಪ್ರಪಂಚವನ್ನು ವಿಷಮ ಮಾಡಿದಾನೆ. ಎಷ್ಟು ವಿಷಮತೆ ಇರ್ತದ ಅಷ್ಟು ಅದು ಹೊಂದಾಣಿಕೆಯಿಂದ ಹೋಗ್ತದೆ. ಇವತ್ತು ನಾವು ಸಮಾನ ಬೇಕು, ಸಮಾನತೆ ಇರಬೇಕು, ಸಮಾನತೆ ಇರಬೇಕು ಅಂತ ಹೇಳ್ತೀವಲ್ಲ, ಆ ಭಾವ ಶುದ್ಧವಾದವರಲ್ಲಿ ಸಮಾನತೆ ಬಂದ್ರೆ ಸರಿ ಆಗ್ತದೆ, ಇಲ್ಲದೆ ಹೋದ್ರೆ ಅದು ಸರಿ ಆಗಲಿಕ್ಕೇನೆ ಸಾಧ್ಯ. ಈಗ ನೀವು ರೈಲ್ವೆ ಹಳಿಗಳನ್ನು ನೋಡ್ತೀರಿ, ಎರಡು ಹಳಿಗಳು, ಅವು ಎರಡು ನಡುವೆ ಸಮಾನ ಅಂತ ಇರ್ತದೆ. ಅವು ಎಷ್ಟು ದೂರ ಹೋದ್ರೂ ಕೂಡಂಗೇ ಇಲ್ಲ. ಅವು ಕೂಡಬೇಕಾದ್ರೆ ಅವುಗಳ ಅಂತರ ಕಡಿಮೆ ಮಾಡಬೇಕು. ಎಲ್ಲಾದರೂ ಕ್ರಾಸಿಂಗ್ ಲೈನ್ ಹಾಕಬೇಕಾದ್ರೆ ಅವುಗಳನ್ನು ಲೈನ್ ಒಯ್ದು ಅದು ಕೂಡಿಸಿಕೊಂಡಾಗ ಅಂತರ ಕಡಿಮೆ ಆದಾಗ ಒಂದು ಕೂಡ್ಲಿಕ್ಕೆ ಸಾಧ್ಯ ಆಗ. ಅದಕ್ಕೆ ಎರಡು ವ್ಯಕ್ತಿಗಳು ಹೊಂದಾಣಿಕೆ ಆಗಬೇಕಾದ್ರೆ ಈ ಪ್ರಪಂಚ ಸರಿಯಾಗಿ ನಡೆಯಬೇಕಾದ್ರೆ ವಿಷಮತೆ ಇರಬೇಕಂತ ತಿಳ್ಕೊಂಡು ಪರಮಾತ್ಮ ವಿಷಮತೆ ಇಟ್ಟಿದ್ರು ಕೂಡ ನಮ್ಮೊಳಗೆ ಅಧಿಕಾರ ಸಲುವಾಗಿ ನಾವು ಒಮ್ಮೆ ಜಗಳಾಡುವಂತ ಪ್ರಸಂಗ ಇರ್ತದೆ. ಹಾಗೆ ಬ್ರಹ್ಮನಿಗೂ ವಿಷ್ಣುವಿಗೂ ಜಗಳ ಚಾಲುವಾಯಿತು. ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಹುಟ್ಟಿಸ್ತೀನಿ ಅದಕ್ಕೆ ಶ್ರೇಷ್ಠ ಅಂತಾವ ಅಂದ್ರೆ, ನಾನು ಪಾಲನೆ ಮಾಡ್ತಾ ಅದಕ್ಕೆ ಶ್ರೇಷ್ಠ ಅಂತಾವ ಅಂತ. ಇನ್ನು ಇವ್ರಿಗೆ ಯಾರು ಜಗಳ ಬಗೆಹರಿಸಬೇಕು? ಸಾಮಾನ್ಯ ಜನರು ಜಗಳ ಬಗೆಹರಿಸಕ್ ಯಾರಾದ್ರೂ ಬಂದಾರು, ಮತ್ತೆ ಇವ್ರಿಗೆ ಜಗಳ ಬಂತಪ್ಪ ಅಂದ್ರೆ ಯಾರು ಬಗೆಹರಿಸಬೇಕು? ಇವ್ರಿಗಿಂತ ಮ್ಯಾಲಿನವನೇ ಬರಬೇಕಲ್ಲ. ಅವಾಗ ಇವರಿಬ್ಬರ ಈ ವಿವಾದವನ್ನ, ಈ ಜಗಳವನ್ನ ದೂರ ಮಾಡೋ ಸಲುವಾಗಿ ಅವರಿಬ್ಬರ ಮಧ್ಯದೊಳಗೆ ಪರಮಾತ್ಮ ಜ್ಯೋತಿರ್ಲಿಂಗ ರೂಪದಲ್ಲಿ ಅವತಾರವನ್ನು ತಾಳಿದ ಅಂತ. ಅದು ಪಾತಾಳಕ್ಕಿಂತಲೂ ಆ ಕಡೆ ಹೋಗಿತ್ತು, ಈ ಕಡೆ ಕೈಲಾಸವನ್ನು ಕೂಡ ಮೀರಿ ಹೋಗಿತ್ತಂತ. ಅಂಥದ್ದೊಂದು ಜ್ಯೋತಿರ್ಲಿಂಗ ಅದು. ಅವಾಗ ಅಲ್ಲೇನು ಆಕಾಶವಾಣಿ ಆಯಿತು ಅಂದ್ರೆ, ಈ ಲಿಂಗದ ಮಸ್ತಕವನ್ನು ಯಾರು ನೋಡಿ ಬರ್ತಾರೆ, ಅಥವಾ ಈ ಲಿಂಗದ ಪಾದವನ್ನು ಯಾರು ಕಂಡು ಬರ್ತಾರೆ, ಯಾರು ಕಂಡು ಮೊದಲು ಬರ್ತಾರ ಅವರು ಶ್ರೇಷ್ಠ. ಅವಾಗ ಬ್ರಹ್ಮ ಏನ್ ಮಾಡಿದ ಅಂದ್ರೆ, ಹಂಸಾರೂಢನಾಗಿ ಅವ ಆಕಾಶಕ್ಕೆ ಹಾರಿ ಹೋಗ್ಬಿಟ್ಟ, ಪರಮಾತ್ಮನ ಮಸ್ತಕ ನೋಡ್ಕೊಂಡು ಬರೋಣ ಅಂತ ತಿಳ್ಕೊಂಡು. ವಿಷ್ಣು ಪರಮಾತ್ಮ ಶ್ವೇತ ವರಾಹ ರೂಪವನ್ನು ಧರಿಸಿಕೊಂಡು ಆತ ಪಾತಾಳಕ್ಕೆ ಇಳಿತಾ ಹೋದ್ನಂತ. ಅಲ್ಲಿ ವರ್ಣನೆ ಮಾಡ್ತಾರ ಮಹರ್ಷಿ ವ್ಯಾಸರು, ಒಂದು ವರ್ಷ ಅಲ್ಲ, ಎರಡು ವರ್ಷ ಅಲ್ಲ ಅಂತ, ಸಹಸ್ರ ಸಹಸ್ರ ವರ್ಷ ಪರ್ಯಂತರವಾಗಿ ಬ್ರಹ್ಮ ಮೇಲಕ್ಕೆ ಹೋದರೂ ಕೂಡ ಅವನಿಗೆ ಮಸ್ತಕ ಸಿಗಲಿಲ್ಲ, ವಿಷ್ಣು ಪಾತಾಳಕ್ಕೆ ಹೋದರೂ ಕೂಡ ಅವನಿಗೆ ಪಾದನ ಸಿಗಲಿಲ್ಲ. ಹೋಗಿ ಹೋಗಿ ಅವರೇ ದಣದ್ಬಿಟ್ರು. ಇಷ್ಟೊಂದು ಅಗಮ್ಯ ಅಗೋಚರವಾಗಿರುವಂತಹ ಆ ಲಿಂಗ ಅಂತ. ಅವಾಗ ವಿಷ್ಣು ವಿಚಾರ ಮಾಡಿದ, ಎಷ್ಟು ಹೋದ್ರೆ ಇದು ನಮಗಂತೂ ನೆಲೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ತಿಳಿತು. ಅವಾಗ ಅವನು ಎಲ್ಲಿಗೆ ಹೋಗಿದ್ದ ಅಲ್ಲಿಗೊಂದು ಗುರುತು ಮಾಡಿ ಬಂದವ, ಇಲ್ಲಿವರೆಗೆ ನಾನು ಹೋಗಿ ಬಂದೇನೆ ಅಂತ ತಿಳ್ಕೊ. ಅವನು ಮೇಲೆ ಬಂದ, ಬ್ರಹ್ಮ ಮೇಲೆ ಹೋದ, ಅವನು ಹೋದ ಅವನಿಗಿರೋ ಮಸ್ತಕ ನಿಲಕದೇ ಇದ್ದಾಗ ಅವ ಅಂದ, ನಾವು ಏನು ಕೆಳಗೆ ಹೋಗ್ಬೇಕಂತ ತಿಳ್ಕೊಂಡು ಅವನು ಕೆಳಗೊಂಡ. ಆದ್ರೆ ಬ್ರಹ್ಮನ ಮನಸ್ಸಿನ ಒಂದು ಭಾವನೆ ಏನು ಬಂತಪ್ಪ ಅಂದ್ರೆ, ನಾನು ನೋಡಿ ಬಂದೇನೆ ಅಂತ ಹೇಳಬೇಕು ಅನ್ನೋ ಭಾವನೆ ಬಂತು, ಸುಳ್ಳು ಭಾವನೆ ಬಂತು. ಮತ್ತು ಸುಳ್ಳು ಹೇಳಬೇಕಾದ್ರೆ ಅದಕ್ಕೇನಾದ್ರೂ ಸಾಕ್ಷಿನೂ ಬೇಕಲ್ಲ ಅಂತ ತಿಳ್ಕೊಂಡು ಒಂದೆರಡು ಸಾಕ್ಷಿನೂ ತಗೊಂಡು ಬಂದು ಬರುವಾಗ, ಕಾಮಧೇನು ಮತ್ತು ಕೇತಕಿ ಇವೆರಡನ್ನ ಸಾಕ್ಷಿ ತೆಗೆದುಕೊಂಡು ಬಂದನು. ಮಸ್ತಕ ನೋಡಿನ ಅಂತ ನೀವು ಹೇಳಬೇಕು, ನಾನು ಸೃಷ್ಟಿಯಾಗಿದ್ದೆ ಅನ್ನು ಹೇಳಲಿಲ್ಲ ಅಂದ್ರೆ ನಿಮ್ಮನ್ನು ಪಜೀತಿ ಮಾಡ್ತೇನೆ ಅಂತ ತಿಳ್ಕೊಂಡು ಅವ್ರಿಗೆ ಹೆದರಿಸಿ ಬೆದರಿಸಿ ಸುಳ್ಳು ಸಾಕ್ಷಿ ತಗೊಂಡು ಬಂದ. ವಿಷ್ಣು ಸತ್ಯವಾಗಿನ ಹೇಳುವಂತ ಆತ, ನಾನು ಎಷ್ಟುವರೆಗೆ ಹೋಗಿದ್ದೆ ಅಷ್ಟು ಹೇಳೇ ಸಾಕಂತ ತಿಳ್ಕೊಂಡು, ಯಾವುದು ಸಾಕ್ಷಿ ಬೇಡ ಪಾಕ್ಷಿ ಬೇಡ, ಆತ್ಮ ಸಾಕ್ಷಿ, ತನ್ನ ಆತ್ಮವೇ ತನ್ನ ಸಾಕ್ಷಿ ಅಂತ ತಿಳ್ಕೊಂಡು ಅವನು ಹಾಗೆ ಬಂದ. ಬಂದ ಬಳಿಕ ಬ್ರಹ್ಮ ಹೇಳ್ತಾನೆ, ನಾನು ಲಿಂಗ ಮಸ್ತಕವನ್ನು ನೋಡಿ ಬಂದೆ, ಅದಕ್ಕೆ ಸಾಕ್ಷಿಯಾಗಿ ಇದು ಕಾಮಧೇನು ಮತ್ತು ಕೇತಕಿ ಎರಡನ್ನು ತೆಗೆದುಕೊಂಡೇನು ಬಂದನೆ ಅಂತ ತಿಳ್ಕೊಂಡು ಹೇಳಿದ. ಅವಾಗ ಪರಮಾತ್ಮ ಕೇಳಿದ್ನಂತ, ಹೌದೇನು ಇವ ಮಸ್ತಕ ನೋಡಿದ್ದು ಖರೆ ಏನು? ಅವಾಗ ಕಾಮಧೇನಿಗೆ ಗಡಬಡಾಯ್ತು, ಅಲ್ಲೇನೋ ಧೈರ್ಯವಾಗಿ ಬಂತದ್ ಹೇಳ್ತೇನಂತ. ಇಲ್ಲಿ ಬಂದ ಕೂಡಲೇ ಅವನಕ್ಕಿಂತ ಬಲಶಾಲಿ ಕೈಯ ಸಿಕ್ಕುವ, ಅಲ್ಲಿಗ ಇನ್ನು ಇಲ್ಲಿ ಹೆಂಗ್ ಸುಳ್ಳು ಹೇಳೋದು? ಅವನಿಗೂ ಖರೆ ಆಗಬೇಕು, ಇವನಿಗೂ ಖರೆ ಆಗ್ಬೇಕು ಅಂತ ಒಂದು ಯುಕ್ತಿ ಹುಡುಕ್ತದ. ಅವಾಗ ಅದು ಏನ್ ಮಾಡಿತು ಅಂದ್ರೆ, ತನ್ನ ಮಸ್ತಕದಿಂದ ಹಾ ನೋಡಿನಿ ನೋಡಿನಿ ಅಂತ ಹಿಂಗ್ ತಲೆ ಹಾಕ್ತು, ಹಿಂದ ಬಾಲ ಎತ್ತಿ ನೋಡಿಲ್ಲ ನೋಡಿಲ್ಲ ಅಂತ ತಿಳ್ಕೊಂಡು ಹೇಳ್ಬಿಟ್ಟು. ಅವಾಗ ಪರಮಾತ್ಮಂದ, ಎಲ್ಲಿ ಸತ್ಯ ಅದ ಅಲ್ಲೇ ದೇವರದಾನೆ, ಎಲ್ಲಿ ಸುಳ್ಳದ ಅಲ್ಲಿ ದೇವರಿಲ್ಲ, ಅಲ್ಲಿ ಪೂಜೆ ಮಾಡಬಾರದು ತಿಳ್ಕೊಂಡು, ಅದಕ್ಕೆ ನಿನ್ನ ಬಾಲ ನಿನ್ನ ಪುಚ್ಛ ಸತ್ಯ ಹೇಳಿದಕ್ಕಾಗಿ ನಿನ್ನ ಪುಚ್ಛ ಪೂಜೆ ಆಗ್ಬೇಕು, ಮಸ್ತಕದ ಪೂಜೆ ಆಗಬಾರದು ತಿಳ್ಕೊಂಡು ಪರಮಾತ್ಮ ಆ ಗೋವಿಗೆ ಮಸ್ತಕಕ್ಕೆ ಶಾಪ ಕೊಟ್ಟು. ಅದಕ್ಕೆ ಇವತ್ತು ಪೂಜೆ ಮಾಡಬೇಕಾದ್ರೆ ಗೋ ಪುಚ್ಛ ಪೂಜೆ ಮಾಡ್ತಾರೆ, ಮಸ್ತಕ ಪೂಜೆ ಮಾಡಂಗಿಲ್ಲ. ಕೇತಕಿಗೆ ಅದು ಸುಳ್ಳು ಸಾಕ್ಷಿ ಹೇಳಿದ್ದಕ್ಕಾಗಿ ನೀನು ನನ್ನ ಮಸ್ತಕಕ್ಕೆ ಏರ್ಲಿಕ್ಕೆ ನೀನು ಅನರ್ಹ ಅಯೋಗ್ಯ, ಅಕಸ್ಮಾತ್ ನಿನ್ನ ಏರಿಸಬೇಕಾದ್ರೆ ಕೂಡ ನಿನ್ನನ್ನು ಸೀಳಿ ಏರಿಸಬೇಕು, ಹಾಗೆ ಏರಿಸಬಾರ ಅಂತ ತಿಳ್ಕೊಂಡು ಹೇಳಿದ್ನಂತ. ಅದಕ್ಕೆ ಲಿಂಗಕ್ಕೆ ಕೇತಕಿ ಏರಿಸೋಂಗಿಲ್ಲ, ಏರಿಸಿದ್ರೆ ಅದನ್ನ ಸೀಳಿ ಏರಿಸೋದು ಅಂದ್ರೆ ಅದನ್ನ ಸಾಯಿ ಹೊಡೆದ ಏರಿಸ್ದಂಗ, ಅಸತ್ಯವನ್ನ ಸಾಯಿ ಹೊಡೆದ ಏರಿಸಿದಾಗೆ ಅಂತ. ಇನ್ನ ಬ್ರಹ್ಮನ್ ಬಂತಲ್ಲ, ಅವಾಗ ಪರಮಾತ್ಮ ಬ್ರಹ್ಮನಿಗೆ ಹೇಳ್ತಾನ, ನೀವೊಬ್ಬ ಸುಳ್ಳು ಹೇಳುದಲ್ದೆ ಸತ್ಯ ನಿಷ್ಠವಾಗಿರ್ತಕ್ಕಂಥ ಎರಡು ವಸ್ತುಗಳನ್ನು ಕೂಡ ಸುಳ್ಳಿಗೆ ಸಾಕ್ಷಿಯಾಗಿ ಮಾಡಿಕೊಂಡು ಬಂದಲ್ಲ, ಅದಕ್ಕೆ ನೀನು ಪೂರ್ಣ ಸುಳ್ಳಿನ ಮಟ್ಟಿ ಅದಿ, ಅದಕ್ಕೆ ನಿನ್ನ ಪೂಜೆ ಜಗತ್ತಿನಲ್ಲಿ ಎಲ್ಲೆಲ್ಲೂ ಆಗಬಾರದು ಅಂತ ತಿಳ್ಕೊಂಡು ಶಾಪ ಕೊಟ್ಬಿಟ್ಟು. ಅದಕ್ಕೆ ಯಾವ ಊರಾಗೂ ಕೂಡ ಬ್ರಹ್ಮದೇವರ ಗುಡಿಗಳೇ ಇಲ್ಲ. ಏನೋ ಎಲ್ಲೋ ಅಕಸ್ಮಾತ್ ಗುರುತಿಲ್ದವ್ರು ಮಾಡಿರ್ಬೇಕಷ್ಟೇ, ಎಲ್ಲ ರಥ ಇಲ್ಲ ಅನ್ನಂಗಿಲ್ಲ, ಬಹಳ ಕ್ವಚಿತ್ ಇಲ್ಲೇ ಇಲ್ಲ. ಆದರೆ ಬ್ರಹ್ಮ ಕೇಳ್ತಾನೆ, ನನಗೆ ಎಲ್ಲರೊಂದು ಸ್ಥಾನ ಬೇಕಲ್ಲ, ಎಲ್ಲರಿಗೂ ಸ್ಥಾನ ಕೊಡ್ತೇನೆ, ನನಗೊಂದೇನೋ ಸ್ಥಾನ ಬೇಕು, ನನಗೆ ಎಲ್ಲರ ಸ್ಥಾನ ಕೊಡು ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಹಠ ಮಾಡಿದಾಗ ಪರಮಾತ್ಮ ಅಂದ, ನೀನು ಊರ್ ಅಗಸಿಯೊಳಗಿರುವಂತ, ನಿಮ್ಮ ಊರಾಗ ಅಗಸಿಯೊಳಗೆ ಹೋಗ್ಬೇಕಾದ್ರೆ ಒಂದು ನಡುವೆ ಒಂದು ಕಲ್ಲು ಇರ್ತದಲ್ಲ, ಏನಂತೀರ ಅದಕ್ಕೆ? ಒಟ್ಟೇನ ಅದು, ಅದಕ್ಕ ಬ್ರಹ್ಮದೇವ್ರಂತಾರ, ಬ್ರಹ್ಮದೇವ್ರಂತಾರ, ಏನಾರ ಅಂತಾರ ಒಟ್ಟ. ಅದಕ್ಕ ದೇವರು ಅಲ್ಲಾಕಲ್ ಸ್ಥಾನ ಕೊಟ್ಟ ಅಂದ್ರೆ ಹೋಗೋರು ಬರೋರು ಅದರ ಮೇಲೆ ಹೋಗ್ತಾರ, ಹೋಗು ಮುಂದೊಂದ್ ಕಾಲಿಟ್ಟು ಹೋಗ್ತಾರ, ಬರು ಮುಂದೊಂದ್ ಕಾಲಿಟ್ಟು ಬರ್ತಾರ, ಆ ಒದಕೊಂತ ಹೋಗ್ತಾರ, ಒದಕೊಂತ ಬರ್ತಾರ. ಆ ದೇವರಿಗೆ ಅಭಿಷೇಕ ಯಾವಾಗ ಹಾಕದ ಗುರ್ತದ? ನಿಮ್ ಮನೆಯೊಳಗೆ ಅಕಸ್ಮಾತ್ ಆಗಿ ಎಮ್ಮೆ ಆಕಳ ಇದು ಅಂದ್ರೆ ಅದ್ರ ಗಿನ್ನದ ಹಾಲು ಇರ್ತಾವಲ್ಲ, ಅದನ್ನಟ್ಟು ಒಯ್ದು ಹಾಕ್ಲಿಕ್ಕೆ ಪರಮಾತ್ಮ ಒಪ್ಪಿ ಕೊಟ್ಟಾನ. ಒಳ್ಳೆ ಹಾಲು ಇಲ್ಲ ಇಲ್ಲ ಅದಕ್ಕೂ ಇಲ್ಲ ಅಂದ್ರೆ ಯಾವರ ಪಶುಗಳ ಪೂಜೆ ಮಾಡೋದನ್ನ, ಮನುಷ್ಯರಂತೂ ಪೂಜೆ ಮಾಡಕ್ಕಿಲ್ಲ ಇಲ್ಲ. ಅದಕ್ಕೆ ಎಷ್ಟು ಶಾಸ್ತ್ರ ಸೂಕ್ಷ್ಮದ. ಬ್ರಹ್ಮ ಒಂದು ಸರಿ ಸುಳ್ಳು ಹೇಳಿದ, ಹಗಲಲ್ಲ ಅವನ ಜೀವನದಲ್ಲಿ ಒಂದು ಸರಿ ಸುಳ್ಳು ಹೇಳಿದ್ದಕ್ಕೆ ಯುಗ ಯುಗ ಕಳೆದ್ರೂ ಕೂಡ ಅವ ಊರಿನ ಅಗಸಿಯಲ್ಲಿ ಇದ್ದು ಎಲ್ಲಾರ ಕಡೆಯಿಂದ ವಧಿಸ್ಕೋಬೇಕು, ತುಳಿಸ್ಕೋಬೇಕು, ಇಷ್ಟೊಂದು ಸ್ಥಾನ ಇದೆ ಅಂದ್ರೆ ಮತ್ತೆ ದಿನ ಸುಳ್ಳು ಹೇಳೋರ ಗತಿ ಏನಾಗಲಿಕ್ಕಿಲ್ಲ. ಅದಕ್ಕೆ ಸತ್ಯ ಎಲ್ಲಿದೆ ಅಲ್ಲಿ ಪರಮಾತ್ಮ ಇದ್ದಾನೆ. ಸತ್ಯ ಮೂಲಾನಿ ಧರ್ಮಾನಿ ಸತ್ಯಾನ್ ನಾಸ್ತಿ ಪರಂತಪಃ ಸತ್ಯಮೇ ಲೋಕಾನ್ ಜಯತಿ ಸತ್ಯೇ ಸರ್ವಂ ಪ್ರತಿಷ್ಠಿತಂ. ಸತ್ಯ ಮೂಲಾನಿ ಧರ್ಮಾನಿ. ನಾವು ಪೂಜೆ ಮಾಡಿದ್ವಿ, ಜಪ ಮಾಡಿದ್ವಿ, ಅದನ್ನು ಮಾಡಿದ್ವಿ, ದಾನ ಮಾಡಿದ್ವಿ, ಎಲ್ಲಾರು ಮಾಡಿದ ಪರಂತು ಸುಳ್ಳು ಹೇಳಿದೆ ಅಂದ್ರೆ ಎಲ್ಲಾನು ಲೋಪ ಆಯ್ತಂತ. ನೀವು ದಾನಾನು ಮಾಡಬೇಡ, ಜಪಾನು ಮಾಡಬೇಡ, ಧ್ಯಾನನು ಮಾಡಬೇಡ, ನೀ ಸತ್ಯ ಮಾತಾಡಿದ್ರೆ ಅದೇ ಒಂದು ದೊಡ್ಡ ಧರ್ಮ ಅಂತ. ಅದಕ್ಕೆ ಅಹಿಂಸಾ ಸತ್ಯ ಮಸ್ತೇಯಂ ಈ ಹತ್ತು ಧರ್ಮಗಳಲ್ಲಿ ಸತ್ಯಕ್ಕೂ ಕೂಡ ಪ್ರಾಧಾನ್ಯತೆ ಇದೆ. ಇವತ್ತು ನಮ್ಮ ದೇಶದ ಧ್ಯೇಯ ವಾಕ್ಯ ಏನದ? ಎಲ್ಲ ಕಡೆ ನೋಡ್ರಿ ನೀವು, ಸತ್ಯಮೇವ ಜಯತೆ ಇಟ್ಕೊಂಡ. ಒಂದು ಊರಿನೊಳಗೆ ಸಾವಿರ ಜನ ಸುಳ್ಳು ಹೇಳೋರು ಇದ್ರೂ ಕೂಡ ಒಬ್ಬರ ಸತ್ಯ ಹೇಳುವಂತ ಮನುಷ್ಯ ಅದಾನಂತ ತಿಳ್ಕೊಂಡು ಅವರಿಗೆ ಸುಖ ಶಾಂತಿ ಲಭಿಸ್ತಿರ್ತದ. ನಿಮ್ಮೂರಾಗ ಎಲ್ಲಾರು ಸುಳ್ಳು ಹೇಳೋರಿದ್ರು ಕೂಡ ಕೊಟ್ಟೂರೇಶ್ವರ ಮಾತ್ರ ಸತ್ಯ ಹೇಳೋ ಅದಾನಂತ ತಿಳ್ಕೊಂಡು ನಿಮ್ಗೆಲ್ಲ ಸುಖ ಶಾಂತಿ ಇರ್ತದೆ. ಇಲ್ಲ ಅಂದ್ರೆ ಆ ಸತ್ಯವನ್ನು ನಂಬಿರಿ, ಸತ್ಯವನ್ನು ಪೂಜೆ ಮಾಡ್ತಾರೆ, ಸತ್ಯಕ್ಕೆ ಆತ್ಮಾರ್ಪಣೆ ಮಾಡ್ತಾರೆ, ಅದರಂತೆ ಸತ್ಯವನ್ನು ನುಡ್ಲಿಕ್ಕೂ ನೀವು ಕಲ್ತರೆ ಅಂದ್ರೆ ಅದು ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚೊಂದು ಸ್ಥಾನವನ್ನು ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ರಾಷ್ಟ್ರದ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಅಂತಿದ್ರು ಕೂಡ ಅದನ್ನು ಆಚರಣೆ ನಾವು ಬಹಳ ತರ್ತಾ ಇಲ್ಲ ಅಂತ ತಿಳ್ಕೊಂಡು ನಮ್ಮ ದೇಶದಲ್ಲಿ ಬಹಳಷ್ಟು ನಾವು ದುಃಖವನ್ನ ಕಷ್ಟವನ್ನು ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೆ. ಅದಕ್ಕೆ ಪರಮಾತ್ಮ ಬ್ರಹ್ಮನ ಹೇಳ್ತಾನೆ, ನೀನು ಸುಳ್ಳು ಮಾತಾಡಿದ್ದಕ್ಕಾಗಿ ನಿನಗಿದೇ ಪೂಜಾ ಅಂತ ತಿಳ್ಕೊಂಡು. ಅದಕ್ಕೆ ಪ್ರಪಂಚದೊಳಗೆ ಪ್ರತಿಯೊಬ್ಬ ಮನುಷ್ಯ ಹೋಗುವಾಗ ಬರುವಾಗ ಅದು ಇದ್ಯಾಕಿಟ್ರ ಪಕ್ಕಲ್ಲಿ ಅಡ್ಡ. ಎಷ್ಟೋ ಸಂದರ್ಭಗಳಲ್ಲಿ ಕಾರ್ ಗಾಡಿಗೆ ಅದು ಬಡಿತದ, ಹೊಳಿಸಿಕೊಂಡು ಹೋಗ್ಬೇಕು, ಹಂಗ್ ಮಾಡಿಕೊಂಡು ಹೋಗ್ಬೇಕು, ಎಲ್ಲಾ ರೋಡ್ ಸರಿ ಇಟ್ಕೊಂಡು ನಡಿಬೇಕಿದ್ದು ಕಲ್ಲಿಟ್ರು ಅನ್ನೋದು ಜನರಿಗೆಲ್ಲ ಗುರುತಾಗ್ಬೇಕು. ಇದು ಬ್ರಹ್ಮದ, ಈ ಬ್ರಹ್ಮಕ್ಕೆ ಸ್ಥಾನ ಇಲ್ಲಿ ಯಾಕೆ ಕೊಟ್ಟ ಪರಮಾತ್ಮ ಅಂದ್ರೆ ಸುಳ್ಳು ಹೇಳಿದ್ದಕ್ಕಾಗಿ ಕೊಟ್ಟನಂತ ತಿಳ್ಕೊಂಡು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಪ್ರತಿಯೊಂದು ಊರಿನ ಪ್ರಜೆಗೆ ಅವನಿಗೆ ಹೋಗುವಾಗ ಗುರ್ತಾಗಬೇಕು, ಬರುವಾಗ ಗುರ್ತಾಗಬೇಕು, ಸತ್ಯದ ಮಹತ್ವ ಅನ್ನುವಂತಹದ್ದು ತಿಳಿಬೇಕನ್ನೋ ಸಲುವಾಗೇನೆ ಈ ವಿಚಾರವನ್ನು ಇಟ್ಟಿದ್ದಾರೆ. ಅವಾಗ ವಿಷ್ಣು ಪರಮಾತ್ಮ ಸತ್ಯ ಹೇಳ್ತಾನೆ, ಏನಪ್ಪ ನೀ ನೋಡಿ ಬಂದೇನೋ ಅಂತ ಕೇಳಿದ್ರೆ ಅವ ಅಂದ, ನಾ ನೋಡಿನಿ ಆದ್ರೆ ಪೂರಾ ತಳತನಕ ಹೋಗಿ ನೋಡಿಲ್ಲ, ಮತ್ತೆ ಎಲ್ಲಿವರೆಗೆ ನೋಡಿದಂದ್ರೆ ನಾ ಎಲ್ಲಿವರೆಗೆ ನೋಡಿ ಬಂದಿನಿ ಅಲ್ಲಿ ನಾನು ಗುರ್ತು ಮಾಡಿ ಬಂದಿನಿ ಅಂತ ತಿಳ್ಕೊಂಡು. ಅದಕ್ಕೆ ಇವತ್ತ ಗ್ರಾಮಗಳಲ್ಲಿರ್ತಕ್ಕಂತಹ ಜಂಗಮರು ಪ್ರಾತಃ ಕಾಲದೊಳಗೆ ಹಿಟ್ಟಿನ ಭಿಕ್ಷೆಯನ್ನು ಮಾಡಲಿಕ್ಕೆ ಬರ್ತಕ್ಕಂಥವರು ಜಂಗು ಜೋಳಿಗೆ ಬೆತ್ತ ಹಿಡ್ಕೊಂಡು ಪ್ರಾತಃ ಕಾಲದಲ್ಲಿ ಕೋರಧಾನ್ಯ ಭಿಕ್ಷಕ್ಕಾಗಿ ಬರ್ತಿರ್ತಾರೆ. ಅಂದ್ರೆ ಬೆಳಗಿನ ಎದ್ದಾರಿಲ್ಲ, ಸ್ನಾನ ಮಾಡ್ಯಾರಿಲ್ಲ, ಶಿವಪೂಜೆ ಮಾಡ್ಯಾರ, ನಿಮ್ಮನ್ನು ಪರೀಕ್ಷೆ ಮಾಡೋ ಸಲುವಾಗಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಬರ್ತಿರ್ತಾರೆ. ಆ ಪದ್ಧತಿ ಈಗ ಬಹಳಷ್ಟಿಗೆಲ್ಲ ಲೋಪ ಆಗ್ಯಾವ, ಜಂಗೂನು ಇಲ್ಲ ಜೋಳಿಗೇನು ಇಲ್ಲ. ಆದ್ರೆ ಪ್ರಾಚೀನ ಕಾಲದಲ್ಲಿ ಆ ಪದ್ಧತಿ ಇತ್ತು. ಅದಕ್ಕೆ ಜಂಗಮನು ಪಾದಕ್ಕೆ ಏನೇ ಜಂಗ ಕಟ್ತಾನೆ, ಆ ಜಂಗ ಕಟ್ಟುವಂತಹ ಸ್ಥಾನ ಏನದಲ್ಲ, ಆ ವಿಷ್ಣು ಪರಮಾತ್ಮ ಅಲ್ಲಿವರೆಗೆ ಹೋಗಿ ಬಂದ ಅಂತ ತಿಳ್ಕೊಂಡು ಅದು ಗುರ್ತಿಗಾಗಿ ಅಲ್ಲಿ ಜಂಗನ ಕಟ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಯಾವ ಸಮಯಕ್ಕೆ ಅಲ್ಲೇ ಲಿಂಗ ಅವತಾರ ಆಯಿತು, ಅವರಿಬ್ಬರ ವಾದವನ್ನು ದೂರು ಮಾಡಿ ಬ್ರಹ್ಮನಿಗೆ ಸಿಗುವಂತ ಸ್ಥಾನ ಬ್ರಹ್ಮನಿಗೆ ಸಿಗುತ್ತದೆ, ವಿಷ್ಣು ಸತ್ಯವನ್ನು ಹೇಳಿದ್ದಕ್ಕಾಗಿ ನೀನು ನನ್ನಂತೆ ಜಗತ್ತಿನಲ್ಲಿ ಪೂಜ್ಯನಾಗು ಅಂತ ತಿಳ್ಕೊಂಡು ಪರಮಾತ್ಮ ಹೇಳಿದಾಗ ಎಲ್ಲಾ ಕಡೆ ವಿಷ್ಣು ದೇವಾಲಯಗಳನ್ನು ನಾವು ಕಂಡುಕೊಂಡು ಬರ್ತಾ ಇದ್ದೆ. ಹೀಗೆ ಬ್ರಹ್ಮ ವಿಷ್ಣುಗಳ ಒಂದು ವಾದವನ್ನು ದೂರ ಮಾಡುವುದಕ್ಕಾಗಿ, ಶ್ರೇಷ್ಠತೆಯ ಕನಿಷ್ಠತೆಯ ಒಂದು ನಿರ್ಣಯ ಮಾಡುವುದಕ್ಕಾಗಿ, ಸತ್ಯದ ಫಲ ಏನು ಅಸತ್ಯದ ಫಲ ಏನನ್ನು ತಿಳಿಸುವುದಕ್ಕಾಗೇನೆ ಆ ಒಂದು ಜ್ಯೋತಿರ್ಲಿಂಗದ ಅವತಾರ ಆಯಿತು ಅನ್ನುವಂತಹ ಮಾತು ಬರುತ್ತದೆ. ಹಾಗಾದ್ರೆ ಆ ಜ್ಯೋತಿರ್ಲಿಂಗ ಅವತಾರ ಆಗಿರುವಂತಹ ಮುಹೂರ್ತ ಯಾವುದು, ಯಾವಾಗಾಯಿತು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಮಾಘ ಕೃಷ್ಣ ಚತುರ್ದಶ್ಯಾಂ ಆದಿ ದೇವೋ ಮಹಾನಿಶಿ ಶಿವಲಿಂಗತಯೋದ್ಭೂತ ಸೂರ್ಯ ಕೋಟಿ ಸಮಪ್ರಭಃ. ಸಾಮಾನ್ಯವಾಗಿ ಶಿವರಾತ್ರಿ ದಿವಸ ನೀವೆಲ್ಲ ಶಿವನ ಪೂಜೆ ಮಾಡ್ತಾರೆ, ಎಂದೂ ಪೂಜೆ ಮಾಡಲಾರ್ದ್ರೂ ಅವತ್ತರ ಮಾಡ್ತಾರೆ. ಬಹಳ ಜನರು ದಿನ ಮಾಡಿದ್ದವರು ಅವತ್ತರ ಶಿವನ ಪೂಜೆ ನೆನಪಕ್ಕದ ಶಿವರಾತ್ರಿಗೆ. ಯಾಕೆ ಅವತ್ತು ಶಿವಪೂಜೆ ಹೆಚ್ಚಾರ ಮಾಡ್ತೇವೆ ಅಂದ್ರೆ ಪರಮಾತ್ಮ ಲಿಂಗ ರೂಪವಾಗಿ ಅವತಾರ ತಳಿರುವಂತಹ ಮುಹೂರ್ತವೇ ಮಹಾಶಿವರಾತ್ರಿ ಅಂತ. ಅದಕ್ಕೆ ಮಾಘ ಕೃಷ್ಣ ಚತುರ್ದಶ್ಯಾಂ ಆದಿ ದೇವೋ ಮಹಾನಿಶಿ ಶಿವಲಿಂಗತಯೋದ್ಭೂತ ಸೂರ್ಯ ಕೋಟಿ ಸಮಪ್ರಭಃ. ಸೂರ್ಯ ಕೋಟಿ ಸೂರ್ಯರ ಪ್ರಕಾಶದಷ್ಟು ಪ್ರಕಾಶ ಉಳ್ಳಂತಹ ಪರಮಾತ್ಮ ಮಹಾಶಿವರಾತ್ರಿಯ ಮಹಾನಿಶಿಯ ಪರ್ವಕಾಲದೊಳಗೆ ಲಿಂಗ ರೂಪವಾಗಿ ಜ್ಯೋತಿಲಿಂಗ ರೂಪವಾಗಿ ಭೂಲೋಕದಲ್ಲಿ ಅವತಾರವನ್ನು ತಾಳಿದ, ಪ್ರಾದುರ್ಭೂತನಾದ ಅಂತ. ಅದಕ್ಕೆ ಮಹಾನಿಶಿ ಅಂದ್ರೆ ರಾತ್ರಿ 12:30 ನಂತರ 1:30-2 ಗಂಟೆವರೆಗೆ ಇರತಕ್ಕಂತ ಏನು ಮುಹೂರ್ತ ಅದಕ್ಕೆ ಮಹಾನಿಶಿ ಅಂತ ಕರೀತಾರೆ. ಅದಕ್ಕೆ ಮಹಾಶಿವರಾತ್ರಿ ದಿವಸ ಜಾಗರಣೆಗೆ ಬಹಳ ಮಹತ್ವ ಇದೆ. ಫಲಹಾರ ಸೇವನೆ ಮಾಡಬೇಕು, ಜಾಗರಣೆ ಮಾಡಬೇಕು ಅಂತ ಅಂದ್ರೆ ಅವತ್ತು ಊಟ ಮಾಡಬಾರದು. ಯಾಕೆ ಊಟ ಮಾಡಬಾರ್ದು? ದಿನ ಊಟ ಮಾಡ್ತೀರಿ ರಾತ್ರಿ ನಿದ್ದೆನ ಬರ್ತದ, ಮತ್ ಯಾಚರ್ ಇರಬೇಕಂತಂದ್ರೆ ಮತ್ ಹೊಟ್ಟೆಯಾಗಿ ಏನ್ ಇರ್ಲಿಕ್ಕಂದ್ರೆ ಯಾಚರ್ ಇರ್ತದೆ, ಹೊಟ್ಟೆ ತುಂಬತ್ತೆ ಅಂದ್ರೆ ಕುಂತಲ್ಲಿ ನಿದ್ದೆ ಬರ್ತದೆ. ಅದಕ್ಕೆ ಅವತ್ತಿನ ರಾತ್ರಿ ಏನಪ್ಪಾ ಅಂದ್ರೆ ಅದು ಶಿವರಾತ್ರಿ ಅಂದ್ರೆ ಶಿವನಿಗಾಗಿ ಇರುವಂತ ರಾತ್ರಿ. ಶಿವಶ್ಯ ರಾತ್ರಿ ಹಿ ಶಿವರಾತ್ರಿ ಹಿ, ಅದು ಶಿವಂದೇ ರಾತ್ರಿ. ದಿನ ನಮ್ಮೂ ರಾತ್ರಿ ಇರ್ತಾವ, ಆದ್ರೆ ಅವತ್ತಿನ ರಾತ್ರಿ ಮಾತ್ರ ಅದು ಶಿವನಿಗಾಗಿ ಮೀಸಲಾಗಿರುವಂತಹ ರಾತ್ರಿ ಅಂತ. ಶಿವನನ್ನು ಪೂಜೆ ಮಾಡಲಿಕ್ಕಿರುವಂತಹ ರಾತ್ರಿ ಅದು ಶಿವರಾತ್ರಿ ಅಂತ. ಮತ್ತು ಎಲ್ಲರಿಗೆ ಶಿವವನ್ನು ಮಂಗಲವನ್ನು ಕೊಡುವಂತಹ ರಾತ್ರಿ ಅದಕ್ಕೆ ಶಿವರಾತ್ರಿ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಶಿವರಾತ್ರಿ ಪ್ರತಿ ತಿಂಗಳಾನು ಬರ್ತದೆ. ಅದಕ್ಕೆ ಮಾಸ ಶಿವರಾತ್ರಿ ಅಂತ ಕರೆದ್ರೆ ಮಾಘ ಮಾಸದ ಕೃಷ್ಣ ಪಕ್ಷದ ಶಿವರಾತ್ರಿ ಅದಕ್ಕೆ ಮಹಾಶಿವರಾತ್ರಿ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಮಹಾಶಿವರಾತ್ರಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ನಿಯಮ ಏನು ಅಂದ್ರೆ ಮೊದಲನೇದು ಉಪವಾಸ, ಎರಡನೇದು ಜಾಗರಣೆ ಅಂತ. ಉಪವಾಸ ಅಂದ್ರೆ ನಾವೇನ್ ಅರ್ಥ ಮಾಡ್ತೀವಿ ಅಂದ್ರೆ ರೊಟ್ಟಿ ಅನ್ನ ಬಿಡಬೇಕು, ಗೆಣಸು ಬಾಳೆಹಣ್ಣು ಹಾಲು ಇವನ್ ಯಥೇಚ್ಛವಾಗಿ ತೆಗೆದುಕೋಬೇಕು, ಇದಕ್ಕೆ ನಾವು ಉಪವಾಸ ಅಂತ ತಿಳ್ಕೊಂಡೆ. ರೊಟ್ಟಿ ಬಿಟ್ಟು ಗೆಣಸ್ ತಿಂದ್ರೆ ಉಪವಾಸ ಅಲ್ಲ, ಅನ್ನ ಬಿಟ್ಟು ಬಾಳೆಹಣ್ಣು ತಿಂದ್ರೆ ಅದಕ್ಕೆ ಉಪವಾಸ ಅನ್ನಂಗಿಲ್ಲ. ಉಪವಾಸದ ಅರ್ಥನೇ ಅಲ್ಲ ಅದು. ಉಪವಾಸದ ಅರ್ಥ ಏನಂದ್ರೆ ಉಪ ಅಂದ್ರೆ ಸಮೀಪದಲ್ಲಿ, ವಾಸ ಅಂದ್ರೆ ಇರುವಂತ. ಉಪವಾಸ ಸಮೀಪದಲ್ಲಿ ಇರೋದು. ಯಾರ ಸಮೀಪದಲ್ಲಿ? ಇಲ್ಲಿವರೆ ನೀವು ಸತಿ ಸುತ ಪತಿ ಪುತ್ರ ಇವರ ಸಮೀಪದಲ್ಲಿ ಕಲಿತಾ ಇದ್ರಿ, ಆದರೆ ಇವತ್ತಿನ ರಾತ್ರಿಯನ್ನು ಶಿವನ ಸಮೀಪದಲ್ಲಿ ಕಳಿಬೇಕು, ಅವನ ಉಪ ಸಮೀಪದಲ್ಲಿ ವಾಸ ಮಾಡಬೇಕು. ಅಂದ್ರೆ ಶಿವ ದೇವಾಲಯದಲ್ಲಿರ ಕೂಡ್ರಿ, ಅಥವಾ ನಿಮ್ಮ ಇಷ್ಟಲಿಂಗವನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಶಿವನ ಸಾನ್ನಿಧ್ಯದಲ್ಲಿ ಆದರೂ ಕೂಡ್ರಿ, ಇದಕ್ಕೆ ಉಪವಾಸ ಅಂತ ಕರ್ಕೊಂಬರುತ್ತೆ. ಅದಕ್ಕೆ ಏಕಾದಶಿ ಅಂತ ಕೂಡ ಕಡೆ ಮಹಾರಾಷ್ಟ್ರದಾಗ ಏಕಾದಶಿ ಅಂತ ಮಾಡ್ತಾರೆ ಅವರು. ಏಕಾದಶಿ ಅಂದ್ರೆ ಅವರು ಹಿಂಗ ಮಾಡ್ತಾರ, ಈ ಅನ್ನ ಬಿಡ್ತಾರ, ಅದೊಂದು ಬೇರೆ ಅನ್ನ ಇರ್ತದೆ, ಅದೊಂದು ಅಕ್ಕಿ ಬೇರೆ, ಅವ್ ಫಲಹಾರದ ಅಕ್ಕಿ ಬೇರೆ, ಬಾಸ್ಮತಿ ಅಲ್ಲ, ಅವು ಬಗಾರದ ಅಕ್ಕಿ ಅಂತ ಸಿಗ್ತಾವ, ಇಲ್ಲಿ ಸಿಗ್ತಾವೆಲ್ಲ ಗುರುತಿಲ್ಲ ಒಟ್ಟಿಗೆ. ಅಂದ್ರೆ ಅದು ಒಂಥರ ಅನ್ನ ಮಾಡ್ಕೊಂಡ್ರೆ ಅದು ಅವತ್ತು ನಡೀತದಂತ, ಅದು ಉಪವಾಸಕ್ಕೆ ನಡೀತದಂತ. ಅದಕ್ಕೆ ಏಕಾದಶಿ ಅಂದ್ರೆ ಅರ್ಥ ಏನು? ನಮಗೆ ಏಕಾದಶ ಇಂದ್ರಿಯಗಳದಾವ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು, ಇವು 11 ಇಂದ್ರಿಯಗಳು. ಈ 11 ಇಂದ್ರಿಯಗಳನ್ನ ಪರಮಾತ್ಮನಿಗೆ ಸಮರ್ಪಿತವಾಗಿ ಮಾಡುವಂತಹ ಒಂದು ದಶಾ, ಒಂದು ಸ್ಥಿತಿ ಏನದಲ್ಲ, ಅದಕ್ಕೆ ಏಕಾದಶಿ ಏಕಾದಶಿ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಏಕಾದಶಿನೇ ಆಗಲಿ ಉಪವಾಸವಾಗಲಿ ಇವುಗಳನ್ನು ಯಾಕೆ ಮಾಡಿದ್ರು ಅಂತ ಕೇಳಿಕೊಂಡು ಕೇಳಿದಾಗ, ಇವು ಪ್ರತಿನಿತ್ಯ ಮಾಡುವಂತಹವಳಲ್ಲ, ಇವು ನೈಮಿತ್ತಿಕವಾಗಿರ್ತಕ್ಕಂಥ ವ್ರತಗಳು. ಶಿವರಾತ್ರಿ ವ್ರತ ಅಂದ್ರೆ ದಿನ ಮಾಡೋದಲ್ಲ, ಅದು ಅದು ವರ್ಷಕ್ಕೆ ಒಂದು ಸರಿ ಮಾಡುವಂತದ್ದು. ಆದರೆ ವೀರಶೈವರು ಮಾಡುವಂತಹ ಲಿಂಗ ಪೂಜೆ ಅದು ವರ್ಷಕ್ಕೆ ಮಾಡುವುದಲ್ಲ, ಅದು ದಿನಾಲು ಮಾಡುವ, ಅದು ನಿತ್ಯ ಪೂಜಾ ಅಂತ ಕರೀತಾರೆ. ಅದಕ್ಕೆ ಬಹಳಷ್ಟು ಜನರಿಗೆ ಏನ್ ಸಂಶಯ ಅದಂದ್ರೆ, ದೀಕ್ಷಾ ತಗೊಂಡು ಬಳಕಿದ ದೊಡ್ಡ ಶಿಕ್ಷಣ ಆಗ್ತದೇನಪ್ಪ ನಮಗ, ಅದಕ್ಕೆ ಸುಮ್ಮ ತಗೊಳ್ಳೋದು ಬಿಟ್ಟನ ಬಹಳ ಚಲೋ ಅಂತ ತಿಳ್ಕೊಂಡು ಬಹಳ ಜನರು ವಿಚಾರ ಮಾಡ್ಯಾರ. ಬಿಡುದ್ರಾಗ ಏನ್ ಅರ್ಥ ಇಲ್ಲ, ತಗೊಳ್ಳೋದ್ರೊಳಗ ಏನಾದ್ರೂ ಸಾರ್ಥಕತೆ ಇರ್ತದೆ. ಅದಕ್ಕೆ ಮಹಾರಾಷ್ಟ್ರದೊಳಗೆ ಒಬ್ರು ಮನ್ಮಥ್ ಸ್ವಾಮಿ ಅಂತ ತಿಳ್ಕೊಂಡಾಗಿ ಹೋಗಿದ್ದಾರೆ. ಈಗ ಹೆಂಗ ಕರ್ನಾಟಕದಲ್ಲಿ ಅನೇಕ ಶರಣರು ಸಂತರ ಆಗಿದ್ದಾರೆ, ಹಾಗೆ ಮನ್ಮಥ್ ಸ್ವಾಮಿ ಅಂತ ತಿಳ್ಕೊಂಡು ಒಬ್ಬ ದೊಡ್ಡ ಸಂತರು ಮಹಾರಾಷ್ಟ್ರದಲ್ಲಿ ಆಗಿದ್ದಾರೆ. ಅವರು ಇಷ್ಟಲಿಂಗ ಪೂಜೆಯನ್ನು ದೀಕ್ಷಾ ಆದ ಬಳಿಕ ಎಷ್ಟು ಸರ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಯಾರೋ ಒಬ್ರು ಪ್ರಶ್ನೆ ಮಾಡಿರ್ಬೇಕು. ಅವಾಗ ಅವ್ರು ಹೇಳಿದ್ರಂತ 6 ಸರ ಮಾಡಬೇಕು ಅಂತ ಹೇಳಿ, ಹಗಲು 3 ಸರ, ರಾತ್ರಿ 3 ಸರ, ದಿವಸಕ್ಕೆ 6 ಸರ ಲಿಂಗ ಪೂಜೆ ಮಾಡಬೇಕು. ಅವ ಅಂದ, ಇದೇನು ಬಗೆಹರಂಗ್ ಕಾಣಂಗಿಲ್ಲ ನಮಗ. ಅವಾಗ ಅವರು ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕೇಳಿದ್ ನಾನು. ಏನ್ ಕೇಳಿದ ಅಂದ್ರೆ, 6 ಸರ ಮಾಡೋದು ಅಕಸ್ಮಾತ್ ಆಗದೇ ಇದ್ರೆ ಅದರ ಬಗ್ಗೆ ಏನೋ ಸ್ವಲ್ಪ ಕನ್ಸಿಷನ್ ಐತೇನ್ರಿ? ಅವರಂದ್ರು, ಕನ್ಸಿಷನ್ ಬೇಕಾ? ಪಾಪ ಕನ್ಸಿಷನ್ ಕೇಳ್ತಾನೆ ಅಂದ್ಬೇಡಕ್ಕೆ ಆಟ ಇಟ್ಟು ಯಾಕೆ ಕೊಡ್ಬೇಕು, ಎಕ್ಸಾಮ್ ಹಾಫ್ ಕನ್ಸಿಷನ್ ಕೊಟ್ರು. 6 ಸರ ಆಗಂಗಿಲ್ಲ ಅಂದ್ರೆ 3 ಸರ ಮಾಡ್ಬಿಡು. ಅವ ಅಂದ, ಕನ್ಸಿಷನ್ ಕೊಡ್ತಾರಾದ್ರೆ ಇನ್ನಟ್ಟು ಕೇಳ್ಬೇಕಂದ. ಯಾಕೆ ಒಂದೇ ಸರಕನ ಅರ್ಧ ಕನ್ಸಿಷನ್ ಕೊಟ್ಟಾರ ಅಂದ್ಬೇಕು, ಇನ್ನಟ್ಟು ಕೇಳಿದ್ರೆ ಇನ್ನಟ್ಟು ಕಡಿಮೆ ಆಗ್ಬೋದಲ್ಲ. ಅಂಗಡ್ಯಾಗ ಬಟ್ಟೆ ಗಿಟ್ಟೆ ಖರೀದಿ ಮಾಡಕ್ ಹೋದ್ರೆ 100 ರೂಪಾಯಿ ಮೀಟರ್ ಹೇಳಿದ ಅವನಿಗೆ ಸ್ವಲ್ಪ ಕಡಿಮೆ ಮಾಡೋದು, 50 ರೂಪಾಯಿ ಅಂದ್ಕೊಂಡು ನಿಮ್ಗೆ ವಿಶ್ವಾಸ ಆಗಂಗಿಲ್ಲ, ಇನ್ನೂ ಕಡಿಮೆ ಇರಬೇಕು, ಇನ್ನಟ್ಟು ಕಡಿಮೆ ಕೇಳ್ಬೇಕು ಅಂತ ಅನಿಸ್ತು. ಒಮ್ಮೆ 50 ಕಡಿಮೆ ಮಾಡಿದಲ್ಲಿ ಅವ, ಅವಾಗ ಅವ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕೇಳಿದಂತ, ಸ್ವಲ್ಪ ಇನ್ನಟ್ಟು ಏನ್ರ ಕನ್ಸಿಷನ್ ಕೊಡ್ರಿ, 3 ಸರ ಅಂದ್ರೆ ಎಲ್ಲರಿಗೂ ಮಾಡಕ್ ಆಗಂಗಿಲ್ಲ. ಅವಾಗ ಅವ್ರಂದ್ರೆ, ಹಂಗಾರ 2 ಸರ ಮಾಡು, ನೀ ಊಟ 2 ಸರ ಮಾಡ್ತಿದಿ, ಯಾರ್ಯಾರು 3 ಸರ ಮಾಡೋರದಾರ, 4 ಸರ ಮಾಡೋರದಾರ, ಕನಿಷ್ಠ 2 ಸರ ಅಂತ ಮಾಡೇ ಮಾಡ್ತಾರೆ ಎಲ್ಲರು, ಮುಂಜಾನೆ ಸಂಜೆಕೊಮ್ಮೆ. ಅದಕ್ಕೆ 2 ಸರ ಊಟ ಮಾಡ್ಕೊಂಡ್ ಬಿಡಕ್ಕೆ 2 ಸರ ದೇವರ ಪೂಜೆ ಮಾಡು. ಅವನ್ನ ಹ್ಞೂ ಅಂತ ತಿಳ್ಕೊಂಡು ಹೋದ ಮನೆಗೆ. ಒಂದೆರಡು ದಿವಸ, 3 ದಿವಸ, 15 ದಿವಸ, 20 ದಿವಸ ಮಾಡಿದ, ಒಮ್ಮೆ ಮೀನಾಯ್ತು, ರಾತ್ರಿ ದೂರ ತಡ ಆಗಿ ಬರೋದು, ಹಂಗಾಗಿ ಬರೋದು, ಪೂಜೆ ಮಾಡಲಾರದ ಹೆಂಗಪ್ಪ ಏನ ತಿಳ್ಕೊಂಡು ಕಷ್ಟ ಬಂದು ಮತ್ತೆ ಹೊಳಿ ಬಂದ. ಹೊಳಿ ಬಂದು ಏನ್ ಕೇಳಿದ ಅಂದ್ರೆ, 2 ಸರ ಆಗದೇ ಇದ್ರೆ ಹೆಂಗ್ ಮಾಡ್ಬೇಕ್ರಿ? ಅವ್ರಂದ್ರೆ, 2 ಸರ ಆಗಂಗಿಲ್ಲ ಅಂದ್ರೆ ಹಂಗ ಕಡೆಗೆ 1 ಸರ ಆರ ನೀನು ಮಾಡಪ್ಪ ಅಂತ. ಅವಾಗ ಅವ ಅಂದ, ಈಗ ಮೌಕ ಅದ ಇನ್ನೊಮ್ಮೆ ಕೇಳಿಬಿಡು ನಂದು. ಏನ್ ಕೇಳಿದ ಅಂದ್ರೆ, 1 ಸರ ಅಂದ್ರೆ ಏನ ದಿನಾಲು ಮಾಡ್ಬೇಕೇನು, ವಾರದಾಗ 1 ಸರ ಮಾಡಿದ್ರೆ ನಡೀತದ? ಸೋಮವಾರ ಸೋಮವಾರ ಮಾಡಿದ್ರೆ ನಡೀತದಿಲ್ಲ, 1 ಸರ ವಾರದಾಗ 1 ಸರ ಇಲ್ಲ ಅಂದ್ರೆ ಸುಮ್ಮನೆ ಶ್ರಾವಣದಾಗ ಯಾವಾಗಾರ 1 ದಿವಸ ಇಲ್ಲ ಅಂದ್ರೆ ಕಡೆ ಶಿವರಾತ್ರಿ 1 ಸರ ಮಾಡಿದ್ರೆ ನಡೀತಿರ್ಬೇಕಲ್ಲ. ನಡೀತದ ಮಾಡಿ ನಡೆಯಂಗಿಲ್ಲ ನಂಗೆ ನಡೀತದ. ನೀವು ಆರು ಸರ ಮಾಡಿದ್ರೆ ನಡೀತದ, ಆಗಂಗಿಲ್ಲ ಮೂರು ಸರ ಮಾಡಿದ್ರೆ ನಡೀತದ, ಆಗಂಗಿಲ್ಲ ಎರಡು ಸರ ಮಾಡಿದ್ರೆ ನಡೀತದ, ಆಗಂಗಿಲ್ಲ ಒಂದ್ ಸರ ಮಾಡಿದ್ರೆ ನಡೀತದ. ಮತ್ತೆ ಅದನ್ನು ಬಿಟ್ರ ಅವ್ರಂತಾರ, ಮತ್ತ ಅದನ್ನು ಬಿಡಬೇಕಾಗಿದ್ರೆ ಮತ್ತೆ ಹುಟ್ಟಿರ ಸುಮ್ ಸತ್ತ ಹೋಗಂತಾರ. ಈ ಧರ್ಮದಲ್ಲಿ ಜನ್ಮರ ಯಾಕೆ ತಗೊಂಡ್ಯಪ್ಪ ನೀನು? ನಾನು ಲಿಂಗಾಯತ, ನಾನು ವೀರಶೈವ ಅಂತ ಹೇಳಾಕರೆ ಮ್ಯಾಚಿಗೆ ಬರ್ತೀನಿ, ಒಂದ್ ಸಲ ಮಾಡಕ್ ಆಗಂಗಿಲ್ಲಪ್ಪ ಅಂದ್ ಬಡಕ ಈ ಜನ್ಮದ ಹುಟ್ಟಿನ ಉಪಯೋಗಿಲ್ಲ. ಅದಕ್ಕ ಶಿವಪೂಜೆಯನ್ನು ಮಾಡದಿರ್ತಕ್ಕಂಥ ಮನುಷ್ಯ, ಶಿವಧ್ಯಾನವನ್ನು ಮಾಡದಿರ್ತಕ್ಕಂಥ ಮನುಷ್ಯನ ಬಗ್ಗೆ ಶರಣ್ ಹೇಳ್ತಾರ ಅವರು, ಅವರು ಕೋಳಿ ಕಾಗಿಗಳಿಗಿಂತ ಕರಕಷ್ಟ ಕಾಣ ಅಂತ ಹೇಳ್ತಾರ. ಅದಕ್ಕೆ ಜೀವನದಲ್ಲಿ ದೀಕ್ಷಾ ಸಂಸ್ಕಾರ ಅವಶ್ಯವಾಗಿ ಪ್ರತಿಯೊಬ್ಬರು ಮಾಡಿಕೊಂಡಕ್ಕೇನೆ ಬೇಕು. ದೀಕ್ಷಾ ಇರಲಾರ್ದ ನಿಮಗ ಸದ್ಗತಿ ಸಿಗೋದೇ ಇಲ್ಲ. ಇದು ಪರಮಾತ್ಮನ ಹೇಳಿರುವಂತಹ ಮಾತದ. ಅದಕ್ಕೆ ದೀಕ್ಷಾ ಮಾಡಿಕೊಂಡ ಬಳಿಕ ಯಾರಿಗೆ ಹೆಚ್ಚು ಅನುಕೂಲತೆ ಅದ, ಮನೆಯೊಳಗ ಸಮಯ ಹೆಚ್ಚದ, ನೀವು ಸುಮ್ಮನೆ ಕಾಲಹರಣ ಮಾಡ್ತಾರೆ, ಟೈಮ್ ಹೆಂಗ್ ಕಳಿಬೇಕು ಅನ್ನೋದೇ ಬಹಳ ಜನರಿಗೆ ಗುರುತಿರಂಗಿಲ್ಲ. ಒಂದು ದಿವಸಕ್ಕೆ 24 ತಾಸು ಸಮಯ ಇರ್ತದಲ್ಲ, ಆ 24 ತಾಸು ಸಮಯವನ್ನು ಹೆಂಗ್ ಕಳೆತಿರೋ ಸ್ವಲ್ಪ ವಿಚಾರ ಮಾಡಿದ್ರೆ, ನೀವು ಉಳಿಸ್ಕೋಬೇಕಂದ್ರೆ ಕನಿಷ್ಠ 3 ತಾಸು ನಿಮಗೆ ಪೂಜೆಗಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಪೂಜಾರ ಮಾಡ್ರಿ, ಧ್ಯಾನಾರ ಮಾಡ್ರಿ, ಒಳ್ಳೆ ಗ್ರಂಥರ ಓದ್ರಿ, ಆಧ್ಯಾತ್ಮಕ ಚಿಂತನೆಗಾಗಿ ಬೇಕಾಗ. ನೀವು ಎಲ್ಲಾ ಕಡೆ ನೌಕರಿ ಮಾಡ್ತೀರಿ ಅಥವಾ ಹೊಲದಲ್ಲಿ ಕೆಲಸ ಮಾಡ್ತೀರಿ, ಎಷ್ಟು ತಾಸು ಮಾಡ್ತೀರಿ? ಸರ್ಕಾರದ ರೂಲ್ಸ್ ಏನದ? 8 ತಾಸು ನಿಮ್ಗೆ ದುಡಿಯಾಕ್ ಕೊಟ್ಟಾರ. ಕಾಲೇಜ್ದಾಗಾರ ಓದಿಸ್ರಿ, ಪ್ರೈಮರಿ ಶಾಲೆಗಾರ ಓದಿಸ್ರಿ, ಮನೆಗಾರ ಕೆಲಸ ಮಾಡ್ರಿ, ಅಂಗಡಿಯಾಗಾರ ದುಡಿರಿ, ಎಷ್ಟೇ ದುಡಿದ್ರು ಕೂಡ ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ದುಡಿದ ಅಂದ್ರೆ, ದೈಹಿಕವಾಗಿ ಆಗಲಿ ಬೌದ್ಧಿಕವಾಗಿ ಆಗಲಿ ದುಡಿದ ಅಂದ್ರೆ 8 ತಾಸಿಗೆ ಅವನಿಗೆ ದಣಿವು ಬರ್ತದೆ. ಅದಕ್ಕೆ ಅವ್ರು 8 ತಾಸು ದುಡಿಯಾಕ್ ಕೊಟ್ರು ನಿಮ್ಗೆ. 8 ತಾಸು ಹೋಯ್ತಲ್ಲ, ಇದ್ರಾಗ 24 ತಾಸೊಳಗೆ 8 ತಾಸು ಇದ್ರಾಗ ಹೋಯ್ತು. ಇನ್ನೆಟ್ ಉಳಿತು? ಇನ್ನು 16 ತಾಸು. ಹಾಗಾದ್ರೆ ಇನ್ನು 16 ತಾಸು ಏನ್ ಮಾಡ್ಬೇಕಂತ ಹೇಳ್ತಾರ ಅವರು? ದುಡಿದಿರುವಂತಹ ದಣಿವನ್ನ ದೂರ ಮಾಡಿಕೊಳ್ಲಿಕ್ಕೆ 8 ತಾಸು ಮನಕೋರೆ ಅಂತಾರ. ನಿದ್ದೆಗೆ ಬೇಕಲ್ಲ ಮತ್ತೆ 8 ತಾಸು ನಿದ್ದಿ, ಇನ್ನೆಟ್ ಉಳಿತು? ಇನ್ನ 8 ತಾಸು ಉಳಿತು. ದುಡಿಲಿಕ್ಕೆ 8 ತಾಸು, ದುಡಿದಿರುವಂತಹ ದಣಿವೆಯನ್ನ ದೂರ ಮಾಡಿಕೊಂಡು ಆ ಶಕ್ತಿಯನ್ನು ಪುನಃ ಪಡ್ಲಿಕ್ಕೆ ಮತ್ತೆ 8 ತಾಸು ಬೇಕಂದ್ರೆ 16 ತಾಸು ಅದರಾಗ ಹೋಯ್ತು. ಇನ್ನು 8 ತಾಸು ನಿಮ್ಮಲ್ಲಿ ಅದ, ಅದರಾಗ ಏನ್ ಮಾಡ್ಬೇಕಾಗೈತೆ? ನೀವು ಇನ್ನು ಏನೇನು ಓದ್ರಿ ನಿಮ್ ಕೆಲಸ? ನೀವು ಅಂದ್ರೆ ದುಡಿದು ಮಲಗೋದು ಯಾಡ ಏನ್ರಿ? ಊಟ ಗೀಟ ಮಾಡಬಾರ್ದಲ್ಲ, ಊಟ ಮಾಡೋಕ್ ಟೈಮ್ ಬೇಕಲ್ಲ. ಒಂದ್ ದಿವಸಕ್ಕೆ 2 ಹೊತ್ತು ಉಣ್ಣ ಕೊಡಿ, ಎಷ್ಟು ಟೈಮ್ ಬೇಕು ನಿಮಗೆ? 8 ತಾಸು ಬೇಕು. 1 ತಾಸು ಮುಂಜಾನೆ, ಒಂದು 1/2 ತಾಸು ಸಂಜೆಕ್ ಒಂದು 1/2 ತಾಸು ಊಟಕ್ಕೆ ಒಂದು 1/2 ತಾಸು. ಇನ್ನ ಎಷ್ಟು ಉಳಿದು? ಇನ್ನ 7 ತಾಸು ಉಳಿದ. ಮತ್ತೆ 7 ತಾಸು ಏನ್ ಮಾಡೋರು? ನೀವಂತ ಏನ್ರಿ? ನಾವು ಸಿನಿಮಾ ಏನೋ ನೋಡ್ಬೇಕು, ಟಿವಿ ನೋಡ್ಬೇಕು, ಅದಕ್ಕೊಂದು 3 ತಾಸು ದಿನಾಲು, 3 ತಾಸು ದಿನಾಲು ಸಿನಿಮಾ ನೋಡ್ರಿ, 3 ತಾಸು ಟಿವಿ ಮುಂದ್ಕೊಂಡ್ರಿ, ಸಿನಿಮಾ ನೋಡ್ರಿ, ಏನು ಒಟ್ಟು ಮನೋರಂಜನೆಗಾಗಿ ನಿಮಗೇನ್ ಬೇಕಾದ್ರೆ ಮಾಡ್ರಿ, 3 ತಾಸು ಅದಕ್ಕೂ ಕೊಟ್ಟಿವಿ. ಇನ್ನೆಟ್ ಉಳಿತು? ಇನ್ನ 4 ತಾಸು ಉಳಿತು. ಈ 4 ತಾಸು ಏನ್ ಮಾಡೋರು? ನಿಮ್ ದುಡಿಮೆ ಆಯ್ತು, ಊಟ ಆಯ್ತು, ಮನೋರಂಜನೆ ಆಯ್ತು, ನಿದ್ದೆ ಆಯ್ತು, ಎಲ್ಲ ಕಳೆದಿನ 4 ತಾಸು ಉಳಿದು ಏನ್ ಮಾಡೋರು? ನೀವು ಅನ್ಬೋದು ಏನ್ರಿ, ಬಜಾರಕ್ಕೆ ಹೋಗ್ಬೇಕು, ಅದನ್ನ ತರಬೇಕು, ಇದನ್ನ ತರಬೇಕು, ಅದಕ್ಕೂ ಬೇಕಲ್ಲ, ಅದಕ್ಕೊಂದು ತಾಸು ದಿನ ಹೇಳ್ರಿ. 3 ತಾಸು ಉಳಿದು ಇಲ್ಲ, ಮತ್ತೆ ಈ 3 ತಾಸು ಏನ್ ಮಾಡೋರು? ಏನ್ ಮಾಡೋದು? ಆ ಕಟ್ಟಿ ಕುಂತ ಅವ್ರ ನಿಂದ ಮಾಡೋದು, ಈ ಕಟ್ಟಿ ಕುಂತ ಇವ್ರ ನಿಂದ ಮಾಡೋದು. ಹಳ್ಳಿ ಹಾಳಾಯ್ತು, ದಿಲ್ಲಿ ಪಟ್ಟಣ ಆಯ್ತು, ನಮ್ಮ ಹಣೆ ಬಟ್ ನಮಗೆ ಖಾಯಂ ಉಳಿತು. ಇದೇ ಮನುಷ್ಯ ಖಾಲಿ ಕಟ್ಟಿ ಕುಂತ ಅಂದ್ರೆ ಏನ್ ಮಾಡ್ತಾನಂದ್ರೆ ಮತ್ತೊಬ್ಬರು ನಿಂದನೆ ಮಾಡ್ತಾ ಹೊರತಾಗಿ ಮತ್ತೊಂದು ಏನು ಮಾಡಂಗಿಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಬರೀತಾರೆ ಅವರು, ನಿನ್ನೆ ಎಷ್ಟು ದೊಡ್ಡ ಪಾಪ ಮತ್ತೊಂದು ಯಾವುದೂ ಇಲ್ಲ ಅಂತ. ಮತ್ತೊಬ್ಬರು ನಿಂದಾ ಮಾಡಿರ್ತಕ್ಕಂಥ ಮನುಷ್ಯ ಮುಂದಿನ ಜನ್ಮದಲ್ಲಿ ಏನಾಗಿ ಹುಡ್ತಾನ ಅಂದ್ರ ತೊಗಲು ಬಾವಲಿ ಆಗಿ ಹುಡ್ತಾನ. ತೊಗಲು ಬಾವಲಿ ಗುರ್ತದ ಏನಂತೀರ ಅದಕ್ಕೆ? ಅದು ಬಾಯಿ ಕೆಳಗ್ ಮಾಡಿಕೊಂಡು ಗಿಡಕ್ಕೆ ಜೋತ್ ಬಿದ್ದಿರುತ್ತಲ್ಲ, ಜೋಲ್ ಬಾಳ ಏನು ರೆಂಡ್ ಒಟ್ಟ ನಾವು ಅನ್ನೋದೊಂದು ನೀವು ಅನ್ನೋದೊಂದು ಹಿಂಗಾಕ. ಅದ್ರ ಮೈ ತುಂಬ ಬರೀ ತೊಗಲೇ ಇರ್ತದ. ಅದಕ್ಕೆ ಎಲುಬು ಮಾಂಸ ಬಾಳ ಕಡೆ ಬರೀ ತೊಗಲು ಬಾಳ ಇರ್ತೈತೆ ಕೂಡ ತೊಗಲು ಬಾವಲಿ ಅಂತ ನಮ್ಮ ಕಡೆ ಕರೀತಾರ. ಮತ್ತೆ ನೀವು ಜೋತ್ ಬಾವಲಿ ರೆಂಡ್ರಿ ಏನಾರ ರೊಟ್ಟಿ ಒಟ್ ನಿಮ್ ಗುರ್ತಾದ್ರೆ ಸಾಕು. ಅದ್ರ ಜನ್ಮ ಯಾಕೆ ಬರುತ್ತೆ ಅಂತ ಕೇಳಿ ಹೇಳ್ತಾರ ಅವರು, ಅದು ಆಹಾರ ಸ್ವೀಕಾರ ಮಾಡೋದು ಅದರಿಂದನೇ, ಅದನ್ನ ಬಿಡೋದು ಅದರಿಂದನೇ. ಅಷ್ಟೊಂದು ಹೀನವಾಗಿರುವಂತಹ ಜನ್ಮ ಬರ್ತಂತಾರ ಅವರು. ಯಾವ ಮನುಷ್ಯ ಇದನ್ನ ತುಳಸಿದಾಸ ಹೇಳಿದಾರೆ ಈ ಮಾತನ್ನ, ಯಾವ ಮನುಷ್ಯ ಯಾವಾಗಲೂ ಕೂಡ ಮತ್ತೊಬ್ಬರು ನಿಂದ ಮಾಡಿಕೊಂತಿರ್ತಾನೆ, ಸೋ ಚಮದಾಗುರ ಹೋ ಅವತರೈ, ಹಿಂದಿಯೊಳಗೆ ಅದಕ್ಕೆ ಚಮದಾಗುರ ಅಂತ ಹೇಳ್ತಾರೆ ತೊಗಲು ಬಾವಲಿಗೆ. ಆ ಜನ್ಮ ಅವನಿಗೆ ಬರ್ತದ. ಅದಕ್ಕೆ ನಿಂದೆ ಮಾಡಿಸಿಕೊಂಡವ್ರಿ ಚಲೋ, ನಿಂದೆ ಮಾಡಿದವ್ರಿಗೆ ಕೆಟ್ಟ. ನಿಂದೆ ಮಾಡಿದವ್ರಿಗೆ ಚಲೋ ಇಲ್ಲ, ನಿಂದ ಯಾರು ಮಾಡಿಸ್ಕೊಂತಾರಲ್ಲ ಅವ್ರಿಗೆ ಬಹಳ ಚಲೋ. ಯಾಕಂದ್ರೆ ಹಿಂದೆ ಹೇಳ್ತಾರವರು, ನಿಂದಕ ನಿಯರೇ ರಾಖಿಯೇ ಆಂಗನ್ ಕುಟಿ ಚಬಾಯ್. ಕವಿರಿ ಮಾತು ಹೇಳ್ತಾನೆ, ನಿಮಗೆ ಯಾರಾದರೂ ನಿಂದೆ ಮಾಡುವಂತವ್ರು ನಿಮ್ಮ ಊರಾಗ ನಿಮ್ಗಿದ್ರೆ ನೀವು ಅವ್ರಿಗೆ ನಿಮ್ಮ ಮನೆ ಮಗಳಿಗೊಂದು ನೀವು ಸ್ವಂತ ಖರ್ಚಿನೊಂದು ಮನೆ ಕಟ್ಟಿಸಿಕೊಡ್ರಿ ಅಂತ ಹೇಳ್ತಾನ. ಒಂದು ಪ್ಲಾಟ್ ತಗೊಂಡು ಅವರಿಗೆ ಐಸ್ ಆರಾಮೊಂದು ಮನೆ ಕಟ್ಟಿಸಿಕೊಡ್ರಿ. ಯಾಕಪ್ಪ, ಅವ್ರು ನಮ್ಮ ಮನೆ ಮಗ್ಲು ಬಂದ್ರೆ ಏನಾಗತ್ತಂದ್ರ ಅವ್ರು ಹೇಳ್ತಾರ, ಅವರು ಅವ ಏನ್ ಮಾಡ್ತಾನ ಅಂದ್ರೆ ನೀನು ಮಾಡಿರುವಂತಹ ಪಾಪವನ್ನ ತನ್ನ ನಾಲಿಗೆಯಿಂದ ಸ್ವಚ್ಛ ಮಾಡ್ತಾನೆ ಅಂತ. ಮಗು ಸಣ್ಣದಿದ್ದಾಗ ದೇಹದ ಮೇಲೆ ತಾಯಿ ಏನ ತಾಯಿ ಸೇರಿದ ಮೇಲೆ ಏನಾದ್ರು ಹೊಲಸು ಮಾಡಿದಪ್ಪ ಮಗು ಅಂತ ಕೇಳಿದ್ರೆ ಮಗು ಆ ಹೊಲಸನ್ನ ಕೈಯಿಂದ ತೆಗಿಯಂಗಿಲ್ಲಾಕಿ ಅದನ್ನ ಕಾಗದಿಂದಲೋ ಬಟ್ಟೆಯಿಂದಲೋ ಸೆಗಣಿಯಿಂದ ತೆಗೆದು ಹೊರಗೆ ಹಾಕ್ತಾಳ. ಪರಂತು ನಿಂದೆ ಮಾಡುವಂತ ಮನುಷ್ಯ ನಿನ್ನ ತಾಯಿಕ್ಕಿಂತಲೂ ಶ್ರೇಷ್ಠದನವ. ನಿನ್ನ ಹೊಲಸನ್ನ ತನ್ನ ನಾಲಿಗೆಯಿಂದ ಸ್ವಚ್ಛ ಮಾಡ್ತಾನೆ. ಅದಕ್ಕೆ ನಿಂದಕ ನಿಯರೇ ರಾಖಿಯೇ ಅಂಗನ್ ಕುಟಿ ಚಬಾಯ್. ಅದಕ್ಕೆ ನಿಂದೆ ಮಾಡತಕ್ಕಂಥದ್ದು ಬಹಳ ಕೆಟ್ಟ ಗುಣ. ಆದ್ರೆ ಮನುಷ್ಯನಿಗೆ ನಿಂದ ಮಾಡಲಾರದ ಸಮಾಧಾನನೇ ಆಗಂಗಿಲ್ಲ. ನಿಂದ ಮಾಡೋದ ನಿಂದ ಮಾಡೋದು. ಅದಕ್ಕೆ ಉಳಿದಿರುವಂತಹ ಮೂರು ತಾಸುಗಳನ್ನ ಮಂದಿ ನಿಂದ ಮಾಡಿಕೊಂತ ಕುಂಡಿರೋದಕ್ಕಿಂತಲೂ ದೇವರ ಧ್ಯಾನ ಮಾಡಿದ್ರೆ, ದೇವರ ನಾಮ ಜಪ ಮಾಡಿದ್ರೆ, ಸದ್ಗ್ರಂಥಗಳನ್ನು ಓದಿದ್ರೆ, ಶಿವಪೂಜಾ ಮಾಡಿದರೆ ನಿಮಗೆ ಪುಣ್ಯ ಪ್ರಾಪ್ತಿಯಾಗ ಹೊರತಾಗಿ ಇದಕ್ಕಿಂತಲೂ ದೊಡ್ಡ ಭಾಗ್ಯ ಯಾವುದಿಲ್ಲ. ಅದಕ್ಕೆ ನಿಮಗೆ ಮೂರು ಸರಿ ಮಾಡೋದಾಗಲಿಲ್ಲ ಅಂದ್ರೆ ನಿಮ್ಗೆ ಮೂರು ತಾಸು ಸಾಯಂ ಹೆಂಗ್ ಸಿಗುತ್ತನೋ ನಾವು ತಿಳಿಸಿಕೊಟ್ಟಿವಿ. ಅದಕ್ಕೆ ನೀವು ಜೀವನದಲ್ಲಿ ಅದನ್ನು ಸ್ವಲ್ಪ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಈ ಸಾಂಸಾರಿಕ ಜೀವನದೊಳಗೆ ನೀವು ಆಧ್ಯಾತ್ಮನ ಸಾಧಿಸ್ತೇ ಹೋದ್ರೆ ನಿಮ್ಮ ಜೀವನದಲ್ಲಿ ಸಾಯುವ ಕಾಲಕ್ಕೆ ಬಹಳಷ್ಟು ದುಃಖದಿಂದ ಸಾಯಬೇಕಾಗ್ತದೆ. ಒಂದು ಊರಿನೊಳಗೆ ಹಿಂಗೆ ಶ್ರಾವಣ ಮಾಸ ಪಂಚಮಿ ಹಬ್ಬ ಬಂದಿತ್ತಂತ. ಉಂಡಿ ಮಾಡಬೇಕಲ್ಲ, ಅವಾಗ ಹಿಂದಿನ ಕಾಲದಾಗ ಇವೆಲ್ಲ ಗಿರಣಿ ಇದ್ದಿಲ್ಲ, ಎಲ್ಲ ಮನ್ಯಾಗ ಬಂದು ಬೀಸಬೇಕವ್. ಒಬ್ಬರು ಮನೆಯೊಳಗೆ ಎರಡ ಮೂರು ಹಿಂಗ ಬೀಸಿ ಕಲ್ಲು ಇಟ್ಟಿದ್ರು. ಅವಾಗ ಇಬ್ಬರು ಹೆಣ್ಮಕ್ಳು ಬೀಸು ಸಲುವಾಗಿ ಒಂದು ಬೀಸು ಕಲ್ಲು ಮನೆಗೆ ಹೋಗಿ ಬೀಸಿ ಬಂದು ಕೂತ್ಕೊಂಡ್ರು. ಇಬ್ರು ಒಂದೊಂದು ಕಲಿ ಕೂತ್ಕೊಂಡು ಬೀಸ್ತಾ ಇದ್ರು ಪುಟಾಣಿನ. ಬೀಸು ಕಾಲಕ್ಕೆ ಒಬ್ಬ ಹೆಣ್ಮಗಳು ಬೀಸುವಂತ ಒಂದು ಮುಕ್ಕು ಕಲ್ಲಿಗೆ ಹಾಕ್ತಿದ್ಲು, ಒಂದು ಮುಕ್ಕು ಹಲ್ಲಿಗೆ ಹಾಕ್ತಿದ್ಲು. ಅಕ್ಕಿ ರೂಢಾನಾಗಿತ್ತದ, ಕಲ್ಲಾಗ ಹಾಕಿದ ಕೂಡಲೇ ಒಂದೆಟ್ ಬಾಯಿ ಹಾಕೊಂತಿದ್ಲು. ಈ ಕಡೆ ಇದನ್ನು ಕಲ್ಲು ತಿರುಗ್ತಿತ್ತು, ಆ ಕಡೆ ಅದನ್ನು ಕಲ್ಲು ತಿರುಗ್ತಿತ್ತು. ಇನ್ನೊಬ್ಬ ಕ್ಷಣಗಳು ಒಟ್ಟ ಬಾಯಿ ಹಾಕೊಂಡೇ ಇಲ್ಲ ಅಕ್ಕಿ. ಇನ್ನ ದೇವ್ರ ಪೂಜೆ ಆಗ್ಬೇಕು, ಉಂಡಿ ಆಗ್ಬೇಕು, ದೇವರ ನೈವೇದ್ಯ ಆಗ್ಬೇಕು, ಸ್ವಾಮಿಗೆ ಕೊಡಬೇಕು, ಹುಡುಗರಿಗೆ ಕೊಡಬೇಕು, ಮೊದಲು ಹೆಂಗ್ ತಿನ್ಬೇಕಂತ ತಿಳ್ಕೊಂಡು ಆಕೆ ಹಂಗ ಬೀಸಿದ್ದ. ಆಕಿಕ್ಕಿಂತಲೂ ಈಕಿ ಜಲ್ದಿ ಮುಗಿದ, ಯಾಕೆ ಕಲ್ಲು ಎರಡಿದ್ದು ಅಲ್ಲ, ಜಲ್ದಿ ಪುಟಾಣಿ ಮುಗಿತ. ಆದ್ರೆ ಇಬ್ಬರದು ಬೀಸ್ಕೊಂತ ಕುಂತೋಡು ಇಬ್ಬರು ಹಿಟ್ಟು ತುಂಬಿಕೊಂಡ್ರು. ಪುಟಾಣಿ ಹಿಟ್ಟನ ತುಂಬಿಕೊಂಡು ತಮ್ಮ ತಮ್ಮ ಮನೆಗೆ ಅವ್ರು ಹೊರಟರು. ಶ್ರಾವಣ ಮಾಸ, ಮಳೆ ಬಹಳ ಆಗಿತ್ತು, ರಸ್ತೆಯಲ್ಲೆಲ್ಲ ರಜ್ಜು ನೀರು ಎಲ್ಲ ಆಗಿತ್ತು, ಜಾರಿಕೆ ಆಗಿತ್ತು. ಇಬ್ರು ಹೋಗೋ ಕಾಲಕ್ಕೆ ಇಬ್ರು ಜಾರಿಕೊಂಡು ಬಿದ್ದ್ಬಿಟ್ರು. ಇಬ್ರು ಬಿದ್ದ್ಬಿಟ್ರು, ಇಬ್ರದು ಬುಟ್ಟಿ ಡಬ್ಬ ಆಯ್ತದ. ಆ ಬೀಸಿದ ಹಿಟ್ಟೆಲ್ಲ ನೀರೊಳಗ ಕೆಸರೊಳಗ ಹೋಗ್ಬಿಡುತ್ತೆ. ಅವಾಗ ಒಬ್ಬ ಹೆಣ್ಮಗಳು ರೋ ಅಂತ ಅಳಾಕ್ ಚಾಲು ಮಾಡಿದ್ರು, ಒಬ್ಬಾಕಿ ನಗಾಕ್ ಚಾಲು ಮಾಡಿದ್ರು. ಯಾರು ನಕ್ಕಿರ್ಬೇಕು? ಯಾವ ಹೆಣ್ಮಗಳು ಸ್ವಲ್ಪ ಇರ ಸ್ವಲ್ಪ ಬಾಯಿಗೆ ಹಾಕೊಂಡಿದ್ದಲ್ಲ ಹಾಕಿ ಅಂದ್ರೆ ಅಷ್ಟರ ಹೋಯ್ತಲ್ಲ ಹೊಟ್ಟಾಗ. ಎಲ್ಲಾ ಕಲ್ಲಿಗೇನು ಹಾಕಿದ್ದಲ್ಲ ಹಾಕಂದ್ರೆ ನಾನು ಬಾಳೆಲ್ಲ ಮಣ್ಣು ಪಾರಾಯ್ತಂತ ತಿಳ್ಕೊಂಡು ಹಾಕಿ ಗೋಳಾಡ್ ಹೇಳಕತ್ತಿದ್ಲು. ಈಕೆಂದ್ರೆ ಯಾಕೆ ಅಳ್ತಿದೆ? ಸಮಾಧಾನ ಮಾಡ. ಎಲ್ಲಿ ಸಮಾಧಾನ ಅದ? ಹೊಟ್ಟಾಗೇನು ಇಲ್ಲ, ಸಮಾಧಾನ ಹೆಂಗ್ ಸಿಗ್ತದ? ಪರಂತ ಆಕಿ ಬುದ್ಧಿವಂತ ಏನ್ ಮಾಡಿದ್ಲಪ್ಪ ಅಂದ್ರೆ ಮುಂದೆ ಸಿಗ್ಲಿ ಬಿಡ್ಲಿ, ಅದು ಉಂಡೆ ಆದ್ಮೇಲೆ ಯಾರು ಹಣೆ ಬರೋಕೆ ಏಟ್ ಹೋಗವ ಏನೋ ಮೊದಲ ಒಂದು ಹಾಕೊಂಡು ಚಲೋ ಅಂತ ತಿಳ್ಕೊಂಡು ಆಕೆ ಬಾಯಾಗ ಹಾಕೊಂಡು ಸ್ವಲ್ಪ ತೃಪ್ತಿ ಪಟ್ಟಿದ್ಲು. ಇದು ಮತ್ ಹಿಂಗ ಉಂಡಿ ಮಾಡಿಗಿಡಿರಿ ನೀವ್ಯಾರ. ಇದರ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಈ ಸಂಸಾರದೊಳಗ ಪ್ರತಿಯೊಬ್ಬ ಜೀವಾತ್ಮ ಬಂದ ಬಳಿಕ ನಾವೆಲ್ಲ ಸಂಸಾರ ಎಂಬತಕ್ಕಂತ ನಮ್ಮ ಕರ್ಮಾನುಸಾರವಾಗಿ ನಾವೆಲ್ಲ ಈ ಕಾಳುಗಳನ್ನ ಬೀಸುವಂತ ನಮ್ಮ ವ್ಯವಹಾರ ನಾವು ಮಾಡ್ತಿರ್ತೇವೆ. ಪರಂತು ಇದು ಬೀಸೋ ಸಂಸಾರ ಎಂದು ಮುಗಿತದ? ಇದು ಮುಗಿಯೋದೇ ಇಲ್ಲ. ಇದೆಲ್ಲ ಮುಗಿಬೇಕು. ಎಲ್ಲ ಮುಪ್ಪಿನ ಕಾಲಕ್ಕೆ ನಾವು ದೀಕ್ಷಾ ಮಾಡಿಕೊಂಡು ಲಿಂಗ ಕಟ್ಕೊಂಡು ಪೂಜೆ ಮಾಡ್ಬೇಕಾಗ ಸತ್ತ ಹೋಗಿದೆ. ಮುಂದೆ ದೀಕ್ಷಾನಿಲ್ಲ, ಲಿಂಗನಿಲ್ಲ, ಪೂಜಾನಿಲ್ಲ. ಅದಕ್ಕೆ ಆ ಹೆಣ್ಮಗಳು ಹಾಗೆ ಬೀಸ್ತಾ ಬೀಸ್ತಾ ಸ್ವಲ್ಪ ಬಾಯಿ ಹಾಕೊಂತಿದ್ಲು. ಹಾಗೆ ಸಂಸಾರದ ವ್ಯವಹಾರ ಮಾಡ್ತಾ ಮಾಡ್ತಾ ಇದನ್ನು ಸ್ವಲ್ಪ ಸಾಧಿಸಬೇಕು. ನಿಮ್ಮ ಜೀವನದಲ್ಲಿ 24 ತಾಸು ಪರಮಾತ್ಮ ಕೊಟ್ಟಾನ ಅಂತ ಕೇಳಿದ್ರೆ ಅದರಲ್ಲಿ ಎಲ್ಲಾ ಸಮಯ ಅದಕ್ಕೆ ಅರ್ಪಣೆ ಮಾಡಿರೋಣ ಕೂಡ ಕೊನೆಯ ಪಕ್ಷದಲ್ಲಿ 3 ತಾಸು ಹೋಗ್ಲಿ ಬೇಡ, ಅದರಾಗ 1 ತಾಸು ಅಷ್ಟು ಬೇಡ, ಅದರಾಗ 1/2 ತಾಸು ಇಷ್ಟು ಕೂಡ ನೀವು ಕೊಡದೇ ಇದ್ರೆ ನಿಮ್ಮ ಗತಿ ಏನಾಕದಂದ್ರೆ ಆಕೆಲ್ಲ ಬೀಸಿದ ಮಣ್ಣ ಕೆಡ್ಕೊಂಡು ಹೆಂಗ ಹತ್ತಲ್ಲ ಆಗ ಸಾಯೋ ಕಾಲಕ್ಕೆ ನೀವು ದುಃಖಿಗಳಾಗಿ ಸಾಯೋದಕ್ಕೆ. ಅದಕ್ಕೆ ಮನುಷ್ಯನ ಜೊತೆಗೆ ಬರುವಂತಹದ್ದು ಲಿಂಗನೇ. ನಿಮ್ಮನ್ನು ಸತ್ತು ಬಳಿಕ ಸಂಸ್ಕಾರ ಮಾಡಬೇಕಾದ್ರೆ ಲಿಂಗ ಕಟ್ಟೆನೆ ಸಂಸ್ಕಾರ ಮಾಡ್ತಾರೆ. ನಿಮ್ಮ ಜೊತೆಗೆ ಬರುವಂತಹದ್ದು ಲಿಂಗ ಒಂದೇ, ಮತ್ತೆ ಯಾವುದೂ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ಆ ಲಿಂಗದಲ್ಲಿ ನಿಷ್ಠೆ ಇಡಬೇಕು. ಲಿಂಗವನ್ನು ದೀಕ್ಷಾಭದ್ರಾಗಿ ಕಟ್ಟಿಸ್ಕೋಬೇಕು. ಆ ಲಿಂಗವನ್ನು ದಿವಸಕ್ಕೆ 1 ಸರಿ ಆದರೂ ಕೂಡ ಅವಶ್ಯವಾಗಿ ಪೂಜೆ ಮಾಡುವಂತಹ ಒಂದು ಸದ್ಬುದ್ಧಿ ನಿಮಗೆ ಬಂತು ಅಂದ್ರೆ ಅದು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಅಂತ ಆಗ್ತಂತಕ್ಕ ಮಾತನ್ನು ತಿಳಿಸಿ ಅದಕ್ಕೆ ದೀಕ್ಷೆಯಾಗಿ ನೀವು ಯಾರು ಅಂಜಬೇಡ್ರಿ. ನಾವೆಲ್ಲ ಎಷ್ಟು ಕನ್ಸೆಷನ್ ಕೊಟ್ಟಿವಿ ನಿಮಗೆ. ಅದಕ್ಕೆ ಎಲ್ಲಿ ತಿಂದ್ರೆ ಏನಾಕದ, ಎಲ್ಲಿ ಉಂಡ್ರೆ ಏನಾಕದ, ನೀವು ಎಲ್ಲಾರ ತಿನ್ರಿ ಏನಾರು ಉಂಡ್ರಿ, ಬರೋ ಒಳ್ಳೇದ ತಿನ್ರಿ, ಒಳ್ಳೇದ ಸೇವನಾ ಮಾಡ್ರಿ. ಪರಂತು ಜಳಕ ಮಾಡಿ ಪೂಜೆ ಮಾಡಿ ಲಿಂಗ ಪೂಜೆ ಮಾಡಿದ್ರೆ ಏನು ದೋಷ ಇಲ್ಲ. ನೀವು ಗಾಡ್ಯಾಗ ಹೋದ್ರೂ ದೋಷ ಇಲ್ಲ, ಗಾಡ್ಯಾಗ ಹೋದ ಪದಾರ್ಥ ತಿಂದ್ರೂ ದೋಷ ಇಲ್ಲ. ಅದಕ್ಕೆ ಮಡಿ ಮೈಲಿಗೆ ಅನ್ನುವಂತಹ ಕಟ್ಟ ಆಚಾರವು ಇನ್ನೂ ಹೆಚ್ಚಿನ ದೀಕ್ಷಾ ತಗೊಂಡವರಿಗೆ ಅದಾವ. ಪ್ರಸಾದ ದೀಕ್ಷಾ ಇನ್ನು ದೀಕ್ಷೆಯಲ್ಲಿ ಬಹಳ ವಿಧಾನ ಅದಾವೆ. ಅದಕ್ಕೆ ಸಿಂಪಲ್ ಸಾದಾ ದೀಕ್ಷೆ ನಿಮಗೆಲ್ಲ ಮಾಡ್ತಾ ಇದಾರೆ. ಅದರಲ್ಲಿ ಪ್ರಗತಿ ಆದರೆ ಮುಂದಿನ ದೀಕ್ಷೆ ನಿಮ್ಗೆ ತೆಗೆದುಕೊಳ್ಳಿಕ್ ಬರ್ತದಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.